ಅರೆಯೇ ಸ್ವಲ್ಪ ಕಮ್ಮಿ ಅಲ್ಲ, ಭಾರಿ ಕಮ್ಮಿ ದೇವರಿಗೆ ಹೋಲಿಸಿದಾಗ ಗೊತ್ತಾಯ್ತಿಲ್ಲ. ಅವ್ರ ಅಣು ಅವ್ರು ವ್ಯಾಪ್ತ ಪರಮಾತ್ಮ ಹರಯೇ ಅಂತ ಹರಿಗೆ ಸರ್ವಯಜ್ಞ ಪೂಜೆ. ಯಾವುದೇ ಯಜ್ಞ ಮಾಡಿದ್ರು ಅದಕ್ಕೆ ಮುಕ್ತ ಭೋಕ್ತರು ಯಾರು? ನಾರಾಯಣನೇ. ಯಾವ ನವಗ್ರಹ ಪೂಜೆ ಮಾಡಿದ ಕೃಷ್ಣಾರ್ಪಣ ವಸ್ತು ಅನ್ನುವ ನವಗ್ರಹ ಅರ್ಪಣ ವಸ್ತು ಅಲ್ಲ ಮತ್ತೆ. ಅದೇ ರೀತಿ ಚಂಡಿ ಹೋಮ ಮಾಡಿದ ಕೃಷ್ಣಾರ್ಪಣ ವಸ್ತು, ಗಣಹೋಮ ಮಾಡಿದ ಕೃಷ್ಣಾರ್ಪಣ ವಸ್ತು. ಯಾವುದೇ ಮಾಡಿದರೂ ಕೂಡ ಏನು ಹೇಳಬೇಕು? ಸಂಧ್ಯಾವಂದಿ ಮಾಡಿದ್ರು ಕೃಷ್ಣಾರ್ಪಣ ವಸ್ತು ಗೊತ್ತಾಯ್ತೆ. ಏನು ಯಾವುದೇ ಕಾರ್ಯವನ್ನು ಯಾವ ಅತಿಥಿ ಪೂಜೆ ಮಾಡಿದ ಕೃಷ್ಣಾರ್ಪಣ ವಸ್ತು. ಮತ್ತೆ ಬ್ರಾಹ್ಮಣ ಸುವಾಸಿ ಆ ಸುವಾಸಿನ ಸಮಾರಾಧನ ಕೃಷ್ಣಾರ್ಪಣ ವಸ್ತು. ಅದಕ್ಕೆ ಸರ್ವ ಯಜ್ಞ ಪೂಜೆಯೇ ನಮಃ. ಎಲ್ಲ ಯಜ್ಞಗಳಿಗೂ ಮುಖ್ಯವಾಗಿರ್ತಕ್ಕಂತಹ ಭೋಕ್ತರು ಯಾರು ಅಂದರೆ ನಾರಾಯಣನೇ. ಅದಕ್ಕೆ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ, ಭಗವದ್ಗೀತಾ ವಾಕ್ಯ ಅದು. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ, ಯಜ್ಞ ಭೋಕ್ತೃವು ನಾನೇ, ಯಜ್ಞ ಸ್ವಾಮಿಯು ನಾನೇ ಅಂತ ಹೇಳ್ತಾರೆ. ಹೀಗಾಗಿ ಸರ್ವ ಯಜ್ಞ ಪೂಜೆಯೇ ನಮಃ, ಅಥವಾ ಸರ್ವಶ್ಚಾಸೋ ಯಜ್ಞ ಹುಕ್ತ ಮತ್ತೆ ಸರ್ವ ಯಜ್ಞ ಹುಕ್, ಸರ್ವ ಯಜ್ಞ ಪೂಜೆ. ಸರ್ವ ಸರ್ವ ಶಿವಸ್ಥಾಣು, ಸರ್ವಾಂತನ ದೇವರ ಹೆಸರು. ಯಜ್ಞ ಹುಕ್ ಯಜ್ಞ ಸಾಧನ ಅದೊಂದು ಹೆಸರು. ಮತ್ತೆ ಸರ್ವಶ್ಚಾಸೋ ಸರ್ವ ಹುಕ್ತ ಒಂದು ರೀತಿಯ ಅರ್ಥ, ಅಥವಾ ಸರ್ವ ಯಜ್ಞಗಳಿಗೂ ಭೋಕ್ತರು ಇನ್ನೊಂದು ಅರ್ಥ ಈ ಅರ್ಥದ, ಅಥವಾ ಸರ್ವ ಯಜ್ಞ ಹುಕ್ ಇನ್ನೊಂದು ಹೆಸರು ಇನ್ನೊಂದು ಅರ್ಥ. ಸರ್ವನೂ ಅವನೇ, ಯಜ್ಞೋ ಯಜ್ಞ, ಯಜ್ಞ ಯಜ್ಞಕೃತ್, ಯಜ್ಞ ಅಂತ ದೇವರ ಹೆಸರು. ಆಮೇಲೆ ಬುಕ್ ಅಂದರೆ ಸ್ವಾತಂತ್ರ್ಯದ ಬುಕ್, ಎಲ್ಲವನ್ನು ಕೂಡ ತಿನ್ನುವವನು ಪರಮಾತ್ಮನೇ. ಅದಕ್ಕೆ ಸರ್ವ ಯಜ್ಞ ಪೂಜೆಯೇ ನಮಃ. ಹೀಗೆ ಅನೇಕ ರೀತಿಯಲ್ಲಿ ಅದಕ್ಕೆ ಅರ್ಥ ಮಾಡೋಕ್ಕೆ ಬರುತ್ತೆ. ಇಂಥ ಹರ ಏ ಯಾತಕ ಸ್ತೋತ್ರ ಮಾಡುತ್ತಿದ್ದೇವೆ ಅಂದರೆ ಹರ ಏ ಸಂಸಾರ ಹರಣ, ಸಂಸಾರ ಹರ ಏ ಸಂಸಾರ ತಾಪತ್ರಯ ಪರಿಹರ್ತ್ರೇ ಅಂತ ಅರ್ಥ. ಅದೇ ರೀತಿ ದುಃಖ ಹರ ಏ ದುಃಖವನ್ನು ಪರಿಹಾರ ಮಾಡ್ತಾ ಇದ್ದಿ. ಅದೇ ರೀತಿ ಪೂರ್ಣಾನಂದವನ್ನು ಆಹರತೀತಿ ಹರಿಹಿ, ದುಃಖವನ್ನು ತೆಗೆದಾಕ್ತಾನೆ ಹರಿ. ಆಹರತಿ ಇತಿ ಹರಿಹಿ, ತಂದುಕೊಡ್ತಾನೆ ಪೂರ್ಣಾನಂದವನ್ನು, ನಮ್ಮ ಯೋಗ್ಯತೆ ತಕ್ಕಂತೆ ಪೂರ್ಣಾನಂದ ಕೊಡ್ತಾನೆ ಹರಿ. ಇರೋ ದುಃಖನ ಹರಿದಾಕ್ತಾನೆ ಹರಿ. ಈಗ ಹರಿ ಅನ್ನೋ ಪದ ಬಂದಿದೆ. ಸರ್ವಯಜ್ಞ ಮತ್ತು ಬಿಂಬರೂಪ ಗೊತ್ತಿಲ್ಲ, ಗೊತ್ತಾಗೋರಿಗೆ ಏನಂತ ಕರಿಬೇಕು? ಹರಿ ಅಂತ ಕರಿಬೇಕು. ಹರಯೇ ನಮಃ ಅಂತ ಅದಕ್ಕೆ ಹೇಳಬೇಕು. ನಿತ್ಯಾನಿತ್ಯ ಜಗದ್ಧಾತ್ರೇ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞ ಪೂಜೆಯೇ ನಮಃ. ಈ ರೀತಿ ಮೊದಲನೇ ಶ್ಲೋಕಕ್ಕೆ ಕೊಟ್ಟ ಅರ್ಥ ಏನಾಯ್ತು? ಈಗ ನಿತ್ಯಾನಿತ್ಯ ಜಗದ್ಧಾತ್ರೇ, ನಿತ್ಯ ಅನಿತ್ಯವಾದ ಜಗತ್ತನ್ನು ಧಾರಣ ಪೋಷಣ ಮಾಡುವವನೇ ಮಾಡುವಲ್ಲಿ ಚತುರ್ಥಿ ವಿಭಕ್ತಿ ಮಾಡುವಂಥವನಿಗೆ, ನಿತ್ಯಾಯ ನಿತ್ಯನಾದವನಿಗೆ, ಜ್ಞಾನಮೂರ್ತಯೇ ಜ್ಞಾನಾನಂದಮಯವಾದ ದೇಹ ಹೊಂದಿದವನಿಗೆ, ಪೂರ್ಣಾನಂದಾಯ ಪೂರ್ಣನೂ ಆನಂದನೂ ಪೂರ್ಣಾನಂದನೂ ಆದಂಥ ಶ್ರೀಹರಿಗೆ, ಸರ್ವಯಜ್ಞ ಪೂಜೆಯೇ ನಮಃ ಸರ್ವಯಜ್ಞಗಳಿಗೆ ಉಪೋಕ್ತರವಾದಂಥ ಹರಿಗೆ ನಮೋ ನಮಃ ನಮಸ್ಕಾರ ಅಂಥೇಳಿ ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ದೃಷ್ಟಿಯಿಂದ ಇದು ಈಶಾವಾಸ್ತೋಪನಿಷತ್ತಿನ ಅರ್ಥ ಕೂಡ ಹೌದು. ಮಂಗಳ ಶ್ಲೋಕದಲ್ಲೇ ಭಾಷ್ಯ, ಒಂದೇ ಶ್ಲೋಕದ ಭಾಷ್ಯ ಇದ್ದಾಗ ಈಶಾವಾಸ್ಯ ವಿಧಂ ಸರ್ವಂ ನಿತ್ಯಾನಿತ್ಯ ಜಗದ್ಧಾತ್ರೆ ಅಲ್ಲೇ ಬಂದೋಯ್ತು. ಮುಂದೆ ನಿತ್ಯಾಯ ಜ್ಞಾನಮೂರ್ತೆಯೇ, ನಿತ್ಯೋ ನಿತ್ಯ ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಯಥಾ ತಥ್ಯಥೋ ಅರ್ಥಾನ್ ವ್ಯದಥಾತ್ ಶಾಶ್ವತೀಭ್ಯಸ್ತವಾಭ್ಯ ಮುಂದೆ ಬರುತ್ತವೆಲ್ಲ ಕೂಡ. ಅದನ್ನು ಇಲ್ಲಿ ಆರಂಭದಲ್ಲಿ ಹೇಳಿಬಿಟ್ಟಿದ್ದಾರೆ. ಪೂರ್ಣಾನಂದಾಯ ಪರಮಾತ್ಮ ಪೂರ್ಣಾನಂದನಾದವನು, ಹರೆಯೇ ಸಂಸಾರ ಪರಿಹಾರ ಮಾಡ್ತಾನೆ. ಸರ್ವಯಜ್ಞ ಪೂಜೆ ಮುಖ್ಯವಾಗಿ ಏನಿದು ಯಜ್ಞ, ಯಜ್ಞನಾಮಕ ಭಗವಂತನ ಆರಾಧನೆ ಆದ್ದರಿಂದಾಗಿಯೇ ಸರ್ವಯಜ್ಞ ಪೂಜೆಯೇ ನಮಃ ಅಂಥೇಳಿದರು. ಹೀಗೆ ದೀಶಾವಶ್ಯೋಪನಿಷತ್ತಿನ ಒಟ್ಟು ಸಾರಾಂಶವನ್ನೇ ಬರೋ ಹಾಗೆ ಮಂಗಳ ಶ್ಲೋಕವನ್ನು ಮಾಡಿದ್ದಾರೆ. ಇದು ಆಚಾರ್ಯರ ಮತ್ತು ಅವರ ಪರಂಪರೆಯ ದೊಡ್ಡ ವೈಶಿಷ್ಟ್ಯ ಅಂತ ಬಂದು ಹೇಳಿದೆ, ಜ್ಞಾಪಕ ಇರಬೇಕು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋ ಬೀಜ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಮತ್ತೆ ಹರಯೇ ನಮಃ ಗುರವೇ ನಮಃ ಆಚಾರ್ಯ ಹೇಳ್ತಾರೆ. ನಮ್ಮ ದೇವರು ಹರೆಯೇ, ಗುರು ದೇವರೇನೆ. ಅದು ಹರೆಯೇ ಗುರವೇ ನಮಃ ಅಂತ ಹೇಳಿದರೆ ಹರಿಯಾದ ನಾರಾಯಣ ನಮಸ್ಕಾರ, ಗುರುವಾದ ವೇದವ್ಯಾಸರ ನಮಸ್ಕಾರ ಅಂತ. ಅವ್ರು ಮಾಡ್ತಕ್ಕಂಥ ಗುರು ಅಂದರೆ ವೇದವ್ಯಾಸ ದೇವರು. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜ ಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮಿ ಅನ್ವಪಿ ಚಾಹಮೇವ ವಿಶೇಷತೋ ಮೇ ಗುರವೇ. ವಿಶೇಷ ಎಲ್ಲರಿಗೂ ದೇವರು ಗುರುವೇ, ಆದರೆ ಡೈರೆಕ್ಟ್ ಆಗಲ್ಲ, ವಾಯುದೇವರು ಡೈರೆಕ್ಟ್ ಗುರುವಾದ್ರಿಂದಾಗಿನೆ ವಿಶೇಷತೋ ಮೇ ಗುರು ಅಂತ ಹೇಳಿ ಕರೆದರು. ಅದಕ್ಕಾಗಿ ಹರಯೇ ನಮಃ ಗುರವೇ ನಮಃ. ಮತ್ತು ಇನ್ನೊಂದು ಸಲ ಹರೇ ಯಾಕೆ ಅಂತ ಕೇಳಿದರೆ ನನ್ನ ಗುರು ಬೇರೆ ಅಲ್ಲ, ಹರಿ ಬೇರೆ ಅಲ್ಲ, ಅದಕ್ಕೆ ಗುರವೇ ಹರಯೇ ನಮಃ ಗುರುವಾದ ಹರಿಗೆ ನಮಸ್ಕಾರ. ಮೊದಲು ಹರಿಗೆ ನಮಸ್ಕಾರ, ಗುರುವಾದ ಹರಿಗೆ ನಮಸ್ಕಾರ. ಗುರುವಾದ ಹರಿಗೆ ನಮಸ್ಕಾರ ಅಂತ ಯಾತಕ್ಕೆ ಹೇಳಿದರು ಅಂದರೆ ವೇದವ್ಯಾಸರನ್ನು ಕೆಲವರು ಯಾರು ಋಷಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಕಶ್ಚಂದ್ರ ಋಷಿ ಅಂತ ಅಲ್ಲ, ಹರೆಯ ದೇವರೇ ಅವರು. ಅದಕ್ಕೋಸ್ಕರವಾಗಿ ಗುರವೇ ಹರಯೇ ನಮಃ ಅಂಥೇಳಿ ಸ್ತೋತ್ರವನ್ನು ಮಾಡಿದ್ರು. ಗುರವೇ ನಮಃ ಹರೇ, ನಾವೆಲ್ಲ ಗುರವೇ ಅಂತ ಹೇಳೋಕ್ಕಿಲ್ಲ, ಗುರುಭ್ಯೋ ನಮಃ ಹೇಳಬೇಕು ನಾವು. ಗುರವೇ ಹೇಳಾಗಿಲ್ಲ, ಅನೇಕ ಗುರುಗಳಿರೋದ್ರಿಂದ ಗುರುಭ್ಯೋ ನಮತ್ತೆ. ಅವರಿಗೆ ಒಬ್ಬರೇ ಗುರುಗಳು, ಯಾರು? ನಾರಾಯಣ ಒಂದೇ. ಅದಕ್ಕೋಸ್ಕರ ಏನಂತ ಹೇಳಬೇಕು ಅವರು? ಗುರವೇ ನಮಃ. ಇದು ಆಚಾರ್ಯರ ಒಂದು ವೈಶಿಷ್ಟ್ಯ. ಉಳಿದಾರೆಲ್ಲ ಗುರುಭ್ಯೋ ನಮಃ ಹೇಳಬೇಕಾದದ್ದು. ಅವ್ರು ಎಮ್ ಎಸ್ ಏನೋ ಎಮ್ ಎನೋ ಮಾಡಿದ್ದಾರೆ, ಎಷ್ಟು ಗುರುಗಳಿದ್ದಾರೆ, ಒಂದೇ ಕ್ಲಾಸ್ ಶುರು ಮಾಡಿಬಿಟ್ರೆ ದೊಡ್ಡ ರಾಶಿ ಇದೆ, ಅಲ್ಲಿ ಬಂದ್ಬಿಟ್ಟು ಟ್ರಾನ್ಸ್ಫರ್ ಆಗೋರು ಬೇರೆ ಕಡೆ, ರಿಟೈರ್ ಆಗೋರು ಬೇರೆ, ಸೇರಿಸ್ಕೊಂಡ್ಬಿಟ್ರೆ ಎಷ್ಟಾಯಿತು, 10-20-30 ಜನ ಆಗೋಗ್ಬಿಡ್ತಾರೆ, 100 ಜನ ಆಗ್ತಾರೆ ಸರಿ ತೊಗೊಂಡ್ರೆ. ಅದೇ ರೀತಿಯಲ್ಲಿ ಇವ್ರು ಫೇಲ್ಗಿಲ್ಲ ಆದರೆ ಇನ್ನೂ ಜಾಸ್ತಿ ಆಗಿಬಿಡ್ತಾರೆ. ಆಮೇಲೆ ಇದರಿಂದ ದೇವ ಅವರ ಆಚಾರ್ಯ ಒಬ್ಬರೇ ಗುರು, ಎಲ್ಲ ರೂಪಕ್ಕೂ ಅವರೇ ಗುರುಗಳು, ಮತ್ತೆ ಎಲ್ಲರೂ ಒಬ್ಬನೇ ಪರಮಾತ್ಮನ ಗುರು. ಆದ್ದರಿಂದಾಗಿನೇ ಹರೆಯೇ ಏಕವಚನ, ಗುರವೇ ಏಕವಚನ. ನಾ ಹಾಗಲ್ಲ, ಶ್ರೀ ಗುರುಭ್ಯೋ ನಮಃ ಬಹುವಚನ, ಹರಿಹೇ ಓಂ ಏಕವಚನ. ದೇವ್ರು ಮಾತ್ರ ಒಬ್ಬನೇ ಆದ್ದರಿಂದಾಗಿನೇ ಏಕವಚನ. ಗುರುಗಳು ತುಂಬ ಜನ ಆದ್ದರಿಂದ ಗುರುಭ್ಯೋ ನಮಃ, ಆಚಾರ್ಯ ಮಾತ್ರ ಗುರವೇ ನಮಃ, ಆಚಾರ್ಯರ ವೈಶಿಷ್ಟ್ಯ ಇದು. ಈ ರೀತಿ ಹೇಳಿದ್ರಿಂದ ಅವ್ರು ಯಾರು ಅಂತ ಹೇಳ್ಕೊಂಡಾಗಾಯ್ತು, ಆಚಾರ್ಯರು ಯಾರು ವಾಯುದೇವರು ಅಂತ, ಉಳಿದವರು ಯಾರ ರೀತಿ ಹೊಡಾಗಿಲ್ಲ, ಗೊತ್ತಾಯ್ತಾ. ಆ ರೀತಿ ಹೇಳಿದ ತಕ್ಷಣ ಅದು ತಾವು ಸಾಕ್ಷಾತ್ ವಾಯುದೇವರು ಅವರನ್ನು ಸ್ಪಷ್ಟ ಮಾಡದಂತೆ ಆಯಿತು. ಹ್ಞೂ, ಹರೆಯ ಸ್ವರೂಪ ಹೇಳ್ಕೊಳ್ಳೋದು ಎರಡು ರೀತಿ, ಒಂದು ಡೈರೆಕ್ಟ್, ಇನ್ನೊಂದು ಇಂಡೈರೆಕ್ಟ್. ಇಂಡೈರೆಕ್ಟ್ ಹೇಳ್ಕೊಂಡಾಗ ಐತಿ, ಹರೆಯೇ ಗುರವೇ ನಮಃ. ಯಾರಾತ ಅಲ್ಲ ಗುರು ಅಂತ ಹೇಳ್ತಿರಲ್ಲ, ಯಾರ್ಯಾರಿಗೆ ಗುರು ಆಗ್ತಾರೆ ಅಂದರೆ, ಯಸ್ಮಾತ್ ಬ್ರಹ್ಮ ಇಂದ್ರ ರುದ್ರ ಆದಿ ದೇವತಾನಾಂ ಶ್ರಿಯ ಅಪಿಚ. ದೇವರ ಗುರುತ್ವ ಎಷ್ಟು ದೊಡ್ಡದು ಅಂತ ಕೇಳಿದರೆ, ಬ್ರಹ್ಮ ಇಂದ್ರ ರುದ್ರಾದಿ ದೇವಾನಾಂ, ಬ್ರಹ್ಮದೇವರು, ಇಂದ್ರದೇವರು, ರುದ್ರದೇವರು ಮೊದಲಾದ ದೇವತೆಗಳಿಗೂ, ಶ್ರೀಯ ಅಪಿಚ ಮಹಾಲಕ್ಷ್ಮಿಗೂ ಸಹ, ಮಹಾಲಕ್ಷ್ಮಿಗೂ ಸಹ ಗುರವೇ ಗುರವೇ, ಅವರಿಗೂ ಗುರುವಾಗಿದ್ದಾನೆ. ಇದು ಭಾರಿ ವಿಶೇಷ. ಜ್ಞಾನಸ್ಫೂರ್ತಿ ಎಂಥ ಗುರುವಾಗಿದ್ದಾನೆ, ಯಾವ ಗುರುಗಳು ಒಳಗಿಂದ ಜ್ಞಾನ ಕೊಡೋ ಶಕ್ತಿ ಯಾರಿಗೂ ಇಲ್ಲ, ಆದರೆ ದೇವರು ಒಳಗಿಂದ ಜ್ಞಾನ ಕೊಡ್ತಾನೆ. ಇವು ಅಂತಃ ಪ್ರವೇಶ, ಅರ್ಥ ಆಯ್ತು ಅಂತ ಒಳಗಿಂದ ಅರ್ಥ ಆಯಿತು ಅನ್ನಿಸ್ತಾನೆ. ದೇವರು ಅರ್ಥ ಹೇಳಿದ್ರು ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ಒಳಗೆ ಬೇರೆ ಪಡೆ ಮಾಡಿದವರು ಏನಾಗುತ್ತಾಗ ಎಷ್ಟು ಅರ್ಥನೇ ಆಗೋದಿಲ್ಲ. ಅರ್ಥ ಆಯ್ತು ಅಂದ್ರೆ ಏನರ್ಥ? ದೇವರ ಅನುಗ್ರಹ, ಧಿಯೋ ಯೋನಃ ಪ್ರಚೋದಯಾತ್. ಅದು ಗಾಯತ್ರಿ ಮಂತ್ರದ ಅರ್ಥ ಕೂಡ ಹೌದು. ಜ್ಞಾನ ಸ್ಫೂರ್ತಿ ಆಗೋದು ಅಂದರೂ ಒಂದೇ, ಧಿಯೋ ಯೋನಃ ಪ್ರಚೋದಯಾತ್ ಅಂದರೂ ಒಂದೇ. ಶ್ರೀಯೋಪೀಚ ಮಹಾಲಕ್ಷ್ಮಿ, ಆ ಹೌದು ಲಕ್ಷ್ಮಿ, ಅದು ಕೇಳಿದ್ರು ಶ್ರೀಯೋಪೀಚ ಅಂತ ಹೇಳಿದರು. ಅಲ್ಲಿ ಸ್ವಾರಸ್ಯ ಎರಡು ಭಾಗ ಮಾಡಿದರು, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನ ಮುಂದೆ ಒಟ್ಟಿಗೆ ಸೇರಿಸಿ ಹೇಳ್ಬೋದಾಗಿತ್ತು, ಹೇಳಲಿಲ್ಲ, ಬೇರೆ ಮಾಡಿದರೆ. ಅದಕ್ಕೆ ಅಂದರೆ ಅಕ್ಷರಚೇತನ, ಇವರು ಕ್ಷರಚೇತನ, ಒಂದು ಗುಂಪಿ ಸೇರಿಸಬಾರ್ದು. ಸ್ಟಾಫನ್ನ ಸ್ಟೂಡೆಂಟ್ಸ್ ಒಂದೇ ಲಿಸ್ಟಿಗೆ ಹಾಕಿಬಿಟ್ರೆ ಗೊತ್ತಾಯ್ತವೆ, ಅವ್ರ ರಿಜಿಸ್ಟ್ರಿ ಬೇರೆ, ಅವ್ರ ರಿಜಿಸ್ಟ್ರಿ ಬೇರೆ ಇರ್ತದೆ, ಒಂದಕ್ಕೆ ಹಾಕೋದಿಲ್ಲ ಅದನ್ನು. ಸೊ ಅಕ್ಷರ ಪುರುಷಳು, ಕೂಟಸ್ಥೋ ಅಕ್ಷರ ಏ ವಚ, ಅದಕ್ಕೆ ಸ್ತ್ರೀ ಅಂತ ಬೇರೆ ಹಾಕಿಬಿಟ್ರು. ಬ್ರಹ್ಮೇಂದ್ರದ ಕ್ಷರರಾದ್ರಿಂದಾಗಿನೇ ಬಹುವಚನ ಹಾಕಿಬಿಟ್ರು, ತುಂಬ ಜನ ಇದ್ದಾರೆ ಅಂತ ಹೇಳಿಬಿಟ್ರು. ಅವ್ರು ಏಕವಚನ, ಒಬ್ಬರೇ ಇರೋದು ಸ್ತ್ರೀ. ಅದಕ್ಕಾಗಿ ಸ್ತ್ರೀಯಃ ಅಪಿಚ ಅವರಿಗೆ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ, ಭಗವದ್ಗೀತೆ 15ನೇ ಅಧ್ಯಾಯದ ಅರ್ಥ ಈಗ, ದ್ವಾಮ್ಯೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏ ವಚ ಎಲ್ಲ ಬಂದು ಹೋಯ್ತು ಅದರೊಳಗೆ. ಅಲ್ಲೊಂದು ಪ್ರಶ್ನೆ ಬಂತು, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾ ನಮ್ಮ ಪಜೀತಿ ಆಯ್ತು ಇಲ್ಲಿ. ಬ್ರಹ್ಮ ರುದ್ರೇಂದ್ರ ಇರಬೇಕಾಗ, ಬ್ರಹ್ಮ ಇಂದ್ರ ಹೇಗಾಯಿತು ಅಂತ ಕೇಳಿದರೆ, ಮೊನ್ನೆ ಭಾಗವತಲ್ಲಿ ಬಂದಿತ್ತು ಏನಂತ ಹೇಳಿದ್ರೆ, ಅದಕ್ಕೆ ಇಂದ್ರ ವಾಯು ಅಂತ ಅರ್ಥ ಹೇಳಿಬಿಟ್ಟು. ಇಂದ್ರ ವಾಯು, ಆದ್ದರಿಂದ ವಾಯುದೇವರು ಇಂದ್ರ ಪದವಿಯಲ್ಲಿ ಇದ್ರಲ್ಲ ಒಂದ್ಸಲ, ಅದಕ್ಕೆ ಅವನು ತಗೋಬೇಕೀಗ. ಬ್ರಹ್ಮ ಇಂದ್ರ ರುದ್ರಾದಿ ದೇವತಾ ನಮ್ಮ ತಾರತಮ್ಯ ಕೆಡಲಿಲ್ಲ. ಆದಿಶಬ್ದ ಇಂದ್ರದೇವರು ಬರ್ತಾರೆ ಹೊರತು ಈ ಇಂದ್ರದೇವರು ಇದರಲ್ಲಿ ಬಂದಿಲ್ಲ. ಈ ಇಂದ್ರದೇವರು ಸಾಕ್ಷಾತ್ ವಾಯುದೇವರೇ ಆಗಿದ್ದಾರೆ. ಆದ್ದರಿಂದಾಗಿನೇ ಬ್ರಹ್ಮ ಇಂದ್ರ ರುದ್ರಾದಿ ಇನ್ನಿಟ್ಕೊಂಡೆ ಬ್ರಹ್ಮ ಬಂತಲ್ಲ, ಹಿರಿಯರ ಮನೆ ಕರಮ ಕನ ಪೂಜೆ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಬ್ರಹ್ಮ ಸಮೀರ. ಇಲ್ಲಿ ಇಂದ್ರ ಅಂದರೆ ಯಾರು? ಸಮೀರ, ವಾಯುದೇವರು. ಇನ್ನೊಂದು ಅರ್ಥ ಬ್ರಹ್ಮೇಂದ್ರ ರುದ್ರಾದಿ ದೇವತಾ ರಾಮ ಅಂತ ಹೇಳಿದಾಗ ಒಂದು ಅರ್ಥ ಅದು. ಇನ್ನೊಂದು ಅರ್ಥ ಏನಂದರೆ, ಅಲ್ಲಿ ಇಂದ್ರ ಅಂದರೆ ಇಂದ್ರದೇವರು ಅಂತ ಇಟ್ಕೊಳ್ಳೋದು, ಏನು ತಪ್ಪಿಲ್ಲ. ಮತ್ತು ತಾರತಮ್ಯ ಕ್ರಮ ಹೋಯ್ತಲ್ಲ ಅಂದರೆ ಕ್ರಮ ಇಟ್ಕೊಂಡು ಹೇಳಿಲ್ಲ ಅಂತ ಅರ್ಥ. ಕ್ರಮ ಇಟ್ಕೊಂಡು ಹೇಳೋದು ಬೇರೆ, ಕ್ರಮ ಇಟ್ಕೊಳ್ಳದೆ ಹೇಳೋದು ಬೇರೆ. ಎಲ್ಲಿದೆ ಈಗ? ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಶ್ವಿನ್ ಸನ್ನಿ ಸಿಂಕು. ತಾರತಮ್ಯ ಇಲ್ಲ, ಗಂಗೆ ಚಮುನೆ ಬರಲ್ಲ, ಗಂಗಾ ಗೋದಾವರಿ ಬರಬೇಕು ನೆಕ್ಸ್ಟು. ಅದಕ್ಕೆ ಏನಂತ ಕರೀತಾರೆ? ಉಕ್ಷಣ ಅಂತ ಹೆಸರು. ವ್ಯತ್ಯಾಸ ಪ್ರಾತಿರೋಮಂಚ ಗೋಮೂತ್ರಿ ಪ್ರಕಸಸ್ತಥ ಉಕ್ಷಣ ಸುಧುರ ಸಾಧು ಸಪ್ತಭೇದಾ ಪ್ರಕೀರ್ತಿತ. ಏಳು ನಿರೂಪಣಾ ಶೈಲಿಗಳು, ಅದರಲ್ಲಿ ಒಂದ್ಯಾವುದು ಅಂದರೆ ಕ್ರಮ ಇಟ್ಕೊಳ್ಳದೆ ಹೇಳೋದು. ಕ್ರಮ ಇಟ್ಕೊಳ್ಳದೆ ಹೇಳೋದಕ್ಕೆ ಏನಂತ ಕರೀತಾರೆ? ಉಕ್ಷಣ ಅಂತ ಕರೀತಾರೆ. ಆ ರೂಪದಲ್ಲಿ ಹೇಳಿದ್ರಿಂದ ಅದು ಸರಿನೇ. ಸೊ ಇಂದ್ರ ಅಂತದ್ದು ಸರಿನೇ, ವಾಯು ಅಂತಾದರೂ ಆಯಿತು. ವಾಯು ಅಂದರೆ ಡೈರೆಕ್ಟ್ ಆಯಿತು, ಇಂದ್ರ ಅಂದರೆ ಈ ಉಕ್ಷಣ ಭೇದದಿಂದ ಆಯಿತು. ಹೀಗಾಗಿ ವಿರೋಧ ಇಲ್ಲ. ಅವಾಗ ನಮಗೇನಿಸುತ್ತೆ, ಸುಮ್ಮನೆ ಬ್ರಹ್ಮವಾಯು ಅಂತಿರ್ಸಲ್ಲ, ಗಲಾಟೆ ಬಂದು ಹೇಳ್ಬಿಟ್ಟು ಮುಗಿದೋಗ್ತಿತ್ತಲ್ಲ ಅಂತ ಅನಿಸುತ್ತೆ. ಮುಗಿದೋಗಬಾರ್ದು ಅಂತಾರೆ ಹೇಗೆ ಹೇಳೋದು? ಅದಕ್ಕೆ ಇಷ್ಟು ಹೇಳಿದಕ್ಕೆ ಅಷ್ಟೆಲ್ಲ ವಿಷಯ ಗೊತ್ತಾಯ್ತು, ಅದು ಏನಾಗ್ತಿತ್ತು ಅಷ್ಟಕ್ಕೆ ಆಗಿಬಿಡ್ತೀನಿ. ಎಷ್ಟು ವಿಷಯ ಜಾಸ್ತಿ ಆಯ್ತು ಈಗ. ಓ, ಈ ವಾಯುದೇವರಿಗೆ ಇಂದ್ರ ಅಂತ ಹೆಸರಿದೆ, ಗೊತ್ತಾಯ್ತಾ, ಮತ್ತೆ ಇಂದ್ರ ಅಂತ ತೊಗೊಂಡ್ರೂ ದೋಷ ಇಲ್ಲ, ಇವೆಲ್ಲ ನಾಲೆಡ್ಜ್ ಜಾಸ್ತಿ ಆಯ್ದಾಗ ಅರ್ಥ ಆಯ್ತಾ. ಈಗ ಒಂದೇ ಮಾಡೋದಕ್ಕೆ ಹಾಗೆ ಮಾಡೋದಕ್ಕೆ ವ್ಯತ್ಯಾಸ ಇದೆ. ಉದಾಹರಣೆಗೆ, ದಿವಸ ಅಡುಗೆ ಮಾಡೋದು ವಾರಕ್ಕೊಮ್ಮೆ ಅಡುಗೆ ಮಾಡಿಬಿಟ್ರೆ ಆಗಿರ್ತದೆ, ಕೆಟ್ಟ ಅವತ್ತು ಮಾಡಿರ್ತದೆ, ಕಷ್ಟ ಇದೆ ಫ್ರೆಶ್ ಇರ್ತದೆ, ಮತ್ತೆ ಹೋಗ್ತಾರೆ. ಕಷ್ಟ ಇರೋದು ನಿಜ, ಬಟ್ ಅಡ್ವಾಂಟೇಜ್ ಇದೆಯೋ ಇಲ್ವಾ? ಆ ಥರ ಹೆಚ್ಚು ನಾವು ಕಷ್ಟವಾಗ ಓದ್ಕೊಂಡಾಗ ಏನಾಗುತ್ತೆ, ಅದಕ್ಕೆ ಒಂದು ಲಾಭ ಇದೆ, ಪ್ರಯೋಜನ ಇದೆ. ಅದಕ್ಕಾಗಿ ಆ ಕ್ರಮದಲ್ಲಿ ಹೇಳಿದ್ದಾರೆ. ಯಾರಿಗೆ? ಅವ್ರಿಗೆ ಹೇಳ್ತಾ ಇಲ್ಲ, ಆಚಾರ್ಯ ನಮಗೆ ಹೇಳ್ತಿರೋದು. ಈಗ ಅವರಿಗೂ ಗುರುವಾದ ಹರಿಗೆ ನಮಸ್ಕಾರ, ಮತ್ತೆ ಅವರಿಗೆ ಗುರು ಅಂತ ಹೇಳಿಲ್ಲ, ಜ್ಞಾನ ಸ್ಫೂರ್ತಿ ಆಗೋದು ಅಂತ ಹೇಳಿದರು. ಅಲ್ಲಲ್ಲ, ಅವರೆಲ್ಲ ಗುರುವೇ ಹೇಳಾಗಿಲ್ಲ, ತಮ್ಮ ಮೇಲೆ ಗುರುಭೇಡವ ಅವರೆಲ್ಲ ಕೊಡೋದು ನಡೀತಾ. ಅದಕ್ಕಾಗಿ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾರಾಮ್ ಜ್ಞಾನಸ್ಫೂರ್ತಿ ಅಂತ ಹೇಳಿದ್ರು. ಡೈರೆಕ್ಟ್ ಗುರು ಅಂತ ಹೇಳಲಿಲ್ಲ, ಜ್ಞಾನಸ್ಫೂರ್ತಿ ಮಾಡಿಕೊಡ್ತಾರೆ ಅಷ್ಟೇ. ಆಮೇಲೆ ಮಹಾಲಕ್ಷ್ಮಿ ಮಾತ್ರ ಡೈರೆಕ್ಟ್ ಗುರುವೇ ಅವರಿಗೆ ಜ್ಞಾನಸ್ಫೂರ್ತಿಯನ್ನು ಕೊಡತಕ್ಕಂಥವ್ರು ಇವರು ಆಗಿದ್ದಾರೆ. ಯಸ್ಮಾತ್ ಯಾರಿಂದ ಬ್ರಹ್ಮ ಇಂದ್ರ ರುದ್ರಾದಿ ದೇವತೆಗಳಿಗೆ ಮಹಾಲಕ್ಷ್ಮಿಗೂ ಸಹ ಇಲ್ಲಿ ಕ್ರಮ ಹೀಗೆ, ಮೊದಲು ಶ್ರೀ ಹೇಳಿ ಅದನ್ನು ಹೇಳ್ಬೋದಾಗಿತ್ತು, ಮೊದಲಿದ್ರೆ ಅದನ್ನು ಹೇಳಿದರು, ಅಕ್ಷರ ಅಕ್ಷರ ಹೇಳ್ಬೋದು, ಕ್ಷರ ಅಕ್ಷರ ಹೇಳ್ಬೋದು, ಆರೋಹಣ ಅವರೋಹಣ ಕ್ರಮದಲ್ಲಿ ಹೇಳೋದ್ರಿಂದ ದೋಷ ಇಲ್ಲ. ಮೊದಲು ಮಹಾಲಕ್ಷ್ಮಿ ಹೆಸರು ಹೇಳೋಕ್ಕಾಗಲಿಲ್ಲ, ಯಾತಕ್ಕೆ ಯಾವ ಕ್ರಮ ಇದು, ಯಾವ ಕ್ರಮದಲ್ಲಿ ಹೇಳ್ತಾರೆ ಈಗ, ಆರೋಹಣ ಕ್ರಮ, ಮೇಲಕ್ಕೆ ಹೋಗೋ ಕ್ರಮ, ಬ್ರಹ್ಮಾದಿಗಳದ್ದು ಒಂದು ಗುಂಪು ಮೇಲಕ್ಕೆ ಹೋಗೋ ಕ್ರಮ, ಆದ್ದರಿಂದಾಗಿನೇ ಅದೇನದು ಆರೋಹಣ ಕ್ರಮ, ದೋಷ ಇಲ್ಲ ಅದು. ಶ್ರೀಯಂತೆ ಶ್ರೀರಮಣಿ ಕರಗವಾಲ ಪೂಜಿತ ಅಲ್ಲಿ ಈ ಕ್ರಮ ಉಪಯೋಗಿಸಿದರು, ಬ್ರಹ್ಮ ಸವೀರ ವಾಣಿ ಪಡೆಯಿಂದ ಈ ಕ್ರಮದಲ್ಲಿ ವ್ಯತ್ಯಾಸ ಮಾಡಿದರು. ಹೀಗಾಗಿ ಅಲ್ಲೂ ಕೂಡ ಅಷ್ಟೇ, ಶ್ರೀಪದ ಇದೆ, ಅಲ್ಲೂ ಶ್ರೀಪದ ಇದೆ, ಶ್ರೀರಮಣಿ ಕರಕಮಲ ಪೂಜಿತ. ಇದಿಟ್ಕೊಂಡೇ ಜಗನ್ನಾಥಾಸ್ತ್ರ ಬರೀಬೇಕಾದ್ರೆ ಪದ ಇಟ್ಕೊಂಡಿದ್ದಾರೆ. ಅದು ಏನೋ ಎರಡು ಕ್ರಮ. ಮತ್ತಿಲ್ಲೇನು ಮಾಡಿದ್ದಾರೆ, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರ ಹೇಳ್ಬೇಕಾದ್ರೆ ಆರೋಹಣ ಮಾಡಿದ್ದಾರೆ, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರ ಹೇಳ್ಬೇಕಾದ್ರೆ ಅವರೋಹಣ ಕ್ರಮ, ಇದನ್ನು ತಗೊಂಡಾಗ ಆರೋಹಣ ಕ್ರಮ, ಎರಡು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಯಾವ್ದು ಆರೋಹಣ ಯಾವುದು ಅವರೋಹಣ ಜ್ಞಾಪಕ ಇರಬೇಕು, ಯಾವ್ದು ಆರೋಹಣ ಯಾವುದು ಊಟ ಬಟ್ಟ ಮಾಡ್ಕೊಬಿಟ್ಟು ಬಂದಿತ್ತಾಗತ್ತಾಗ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಜಾದಿ ಹೇಳಿದ್ರಿಂದ ಎಲ್ಲ ದೇವತೆಗಳು ಸೇರ್ಕೊಂಡ್ಬಿಟ್ರು. ಮತ್ತು ಋಷಿಮುನಿಗಳು ಹೇಳಿಲ್ಲ ಅಂತ ಕೇಳಿದರೆ ದೇವತೆಗಳಿಗೆ ಹೇಳಿದ್ರೆ ಇವ್ರಿಗೆ ಹೇಳಬೇಕಾ? ಏನಂತ ಹೇಳಿದ್ರೆ ಅದಕ್ಕೆ ಕೈಮುತ್ತೆ ನ್ಯಾಯ ಅಂತ ಹೇಳಿದ್ರು. 1,000 ರೂಪಾಯಿ ಇದೆ ಅಂದರೆ 10 ರೂಪಾಯಿ ಇದ್ರೆ ಬೇರೆ ಹೇಳಬೇಕಾ? ಹೇಳಬೇಕಾ? ಇಲ್ಲ. ಏನಂತ ಹೇಳಿದ್ರೆ ಅದಕ್ಕೆ ಸಂಭವ, ಬಹುಳೇ ಅಲ್ಪಜ್ಞಾನಂ ಸಂಭವ, ಹೆಚ್ಚಳದ ಕಡಿಮೆ ಹೇಳಬೇಕಾದ ಕಾರಣ ಇಲ್ಲ. ದೇವತೆಗಳನ್ನು ಯಾರನ್ನು ತಗೋಬೇಕು ಈ ಮುಂದೆ? ಮುಕ್ತಿಯೋಗಿ ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ದೇವ ಋಷಿ ಪಿತೃ ಯಾವುದು ಮರಿಬಾರದು, ಹಿಂದಿಂದು ಸತ್ವ ಸಂಖ್ಯಾನ ಅದು. ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ ಏವಂ ವಿಮುಕ್ತಿ ಯೋಗಿ ಪಂಚಧ, 5 ಟೈಪ್ಸ್ ಅಂತ ಹೇಳಿದ್ದಾರೆ. ಅದಕ್ಕೇನೆ ಆದಿಶಬ್ದದಿಂದ ದೇವತೆಗಳು ಋಷಿಗಳು ಎಲ್ಲದ 5 ಜನ ತೊಗೊಂಡ್ಬಿಡ್ಬೇಕು. ಎಷ್ಟೋ ಜನ ತಗೊಳ್ಳೋಕೆ ಬರೋದಿಲ್ಲ, ಯೋಗ್ಯರೆಲ್ಲ ಸೇರ್ಕೊಂಡ್ಬಿಡ್ತಾರೆ. ದೇವ ಋಷಿ ಪಿತೃಪ ನರಾಹ, ದೇವ ಋಷಿ ಪಿತೃ ಪ ನರಾಹ, ಪ ಅಂದರೆ ಪಾಂತಿ ಇತಿ ಪಾಹ ಚಕ್ರವರ್ತಿನಃ, ಚಕ್ರವರ್ತಿಗಳು, ಕೊನೆಗೆ ನರರು, ಮನುಷ್ಯೋತ್ತಮರು. ಅದೆಲ್ಲ ಜ್ಞಾಪಕ ಇದ್ದರೆ ತತ್ವ ಸಂಖ್ಯಾನ ಓದಿ ಅಪ್ಲೈ ಮಾಡ್ಕೊಳ್ಳೋಕೆ ಬರುತ್ತೆ. ಒಂದು ಶ್ಲೋಕ ಎಷ್ಟು ಬೆಳೀತಾ ಹೋಗುತ್ತಾಗ, ಸುಮ್ಮನೆ ಓದ್ಕೊಂಡು ಹೋಗೋದು ಬೇರೆ, ಟೆಕ್ನಿಕಲಿ ಅರ್ಥ ಮಾಡ್ಕೊಳ್ಳೋದು ಬೇರೆ. ಯಸ್ಮಾತ್ ಈರ ಅಂದ್ರೆ ಏನು? ಪ್ರೇರಕ ಅಂತ ಅರ್ಥ. ಸಮೀರ ಅಂದ್ರೆ ಏನು? ಸಮ್ಯಕ್ ಪ್ರೇರಕ. ಆ ಸಮೀರ ಅಂತ ಪದ ಬಂತು. ಈರಾ ಈರಾಂಕ ಅಂತ ದೇವರಿಗೆ ಹೆಸರು, ತೊಡೆ ಮೇಲೆ ವಾಯುದೇವನ ಕೂಡಿಸ್ಕೊಂಡಿದ್ದಕ್ಕೆ ಈರಾಂಕ ಅಂತ ಅವ್ರಿಗೆ ಹೆಸರು. ಸಮೀರ ಅಂತ ಹೇಳಿದಾಗ ಅನ ಪ್ರಾಣ ಇದ್ದಾಗೆ, ಅನ ಅಂದರೆ ಚೇಷ್ಟಕ, ಪ್ರಾಣ ಅಂದರೆ ಪ್ರಕರ್ಷಣ ಚೇಷ್ಟಕ, ಅದು ಈರ ಸಮೀರ. ಏನಂತ ಅದು ಹೇಳಿದ್ದೇನೀಗ, ಎಲ್ಲ ಹೆಸರು ದೇವ್ರಿಗೆ ಬಂದಿದ್ದು ಕದ್ದು ಕದ್ದು ಹಾಕೊಡ್ತಾರೆ ಅಷ್ಟೇ. ಎಲ್ಲ ಯಾವುದೇ ಹೆಸರು ತಗೊಳ ಅಜರುದ್ದೀನ್ ಅಂತ. ಅಜರ್ ಅಂದ್ರೆ ಏನು? ಅಜರ ಸಂಸ್ಕೃತ ಪದ, ಅದು ಮುಪ್ಪಿಲ್ಲದವನು ಅಂತ ಅರ್ಥ. ಅಜರಾಭರಣ ಸಕಲಾರ್ತಿಯರ, ಈ ಕೂಪರ್ ಅಂತ ಇದೆ ತಿಳ್ಕೊಬೋಣ. ಅದೇ ರೀತಿ ಜಾನ್ ಅಂತಾರೆ, ಜ್ಞಾನಿ ಜಾನ್, ಜಾಣ ಜಾನ್, ಜಾನ್ ಅಷ್ಟೇ, ಎಲ್ಲ ಸಂಸ್ಕೃತ ಪದಗಳೇ. ಕೂಪರ್ ಅಂತಾರೆ, ಕೂಪಾರ, ವಿಲಿಯಂ ಕೂಪರ್ ಅಂತ ಪೊಯೆಟ್ ಇದ್ದಾನೆ. ಕೂಪಾರ ಸಂಸ್ಕೃತ ಸಮುದ್ರ ಅಂತ ಹೇಳ್ತಾರೆ ಅದಕ್ಕೆ. ಎಲ್ಲ ಹೆಸರುಗಳು ಅಷ್ಟೇ. ವಿಲ್ಸನ್ ವಿಲ್ಸನ್ ಅಂತಾರೆ, ವಿಲಸನ್ ವಿಲಸನ್ ಅಂದ್ರೆ ಏನು? ವಿಲ್ ಹೊಯ ಹೊಡಿತಕ್ಕಂಥದ್ದು ಅರ್ಥ, ಹೊಳೆಯವರು. ವಿಲಸನ್ ಸಂಸ್ಕೃತ ಹಾಗೆ ಬಂದಿರೋದು. ನಿರ್ಮಚೋಗ್ರಫ ಬಾಲ್ಡವೇ ನಿಜಮನೋಭಿಷ್ಟಂ ದಿಶಾಮಿ ದೇಹ ಸಮ್ಯಕ್ ಜ್ಞಾಪಯಿತಂ ಕರೇಣ ವಿಲಸನ್ ಮಂಥಾನ ಮನ್ನೇನ ಚ. ಅದು ಇಂಗ್ಲೀಷ್ ಅಲ್ಲಿ ಹಾಕಿಲ್ಲ ವಜ್ರ ಸ್ವಾಮಿಗಳು, ಇವರು ಅವಳು ತೊಗೊಂಡಿದ್ದಾರೆ ಅಷ್ಟೇ. ಎಲ್ಲ ಸಂಸ್ಕೃತ ಅದ್ರ ನೋ ಅಷ್ಟೇ, ನೋ ನೋ ಚೇಂಜೇ ಇಲ್ಲ. ಫಾದರ್ ಪಿತಾ, ಮದರ್ ಮಾತಾ, ಬ್ರದರ್ ಭ್ರಾತ, ಎಲ್ಲ ಸಂಸ್ಕೃತ ಪದಗಳೇ. ಆದ್ದರಿಂದ ಅದು ಯಾಕೆ ಬಂತು ಅಂತ ಕೇಳಾಗಿಲ್ಲ. ಇದು ಅದೇ ರೀತಿನೇ. ಎಸ್ ಏನ ಹೇಳಿಲ್ಲ, ಇಷ್ಟೊತ್ತು ಹೇಳಿದ್ದೇನು, ಇಷ್ಟೊತ್ತು ಹೇಳಿದ್ದೇನು. ಯಾವ ಕ್ರಮ ಇದು? ಆರೋಹಣ ಕ್ರಮ ಆದ್ರಿಂದ ಮತ್ತೆ ಆಮೇಲೆ ಹೇಳಿದ್ರು ಅಷ್ಟೇ. ಅಲ್ಲಿ ಸಂಧಿಯಲ್ಲಿ ಆರೋಹಣ ತಾರತಮ್ಯ ಸಂಧಿ ಬೇರೆ ಇದೆ, ಅವರೋಹಣ ತಾರತಮ್ಯ ಸಂಧಿ ಬೇರೆ ಇದೆ. ನಮ್ಗೆಲ್ಲ ಉಲ್ಟ ಯಾಕೆ ಕೇಳಿದ್ರು ಹೇಳಕ್ ಬರಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ? ಆರೋಹಣ ನೋಡಿ, ಸರಿ ತಪ್ಪಿಸ್ತಾರ ಗೊತ್ತಲ್ಲ. ಆರೋಹಣ ತಾರತಮ್ಯ ಕ್ರಮನೂ ಇದೆ, ಅವರೋಹಣ ತಾರಕ್ರಮನೂ ಇದೆ. ಒಂದೇ ವಿಷ್ಣು ನಮಾಮಿ ಶ್ರೀಮಂತ ಜಪೋಮ್, ಏನಿದು ಯಾವ ಕ್ರಮ ಇದು? ಡಿಸೆಂಡಿಂಗ್ ಅಸೆಂಡಿಂಗ್, ಇದು ಡಿಸೆಂಡಿಂಗ್ ಆರ್ಡರ್. ಇದು ತೊಗೊಂಡಾಗ ಏನಾಯ್ತು? ಈಗ ಅಸೆಂಡಿಂಗ್ ಆಯಿತು. ಅದಕ್ಕೆ ಇದು ಎರಡು ಕ್ರಮದಲ್ಲಿ ಇರೋದ್ರಿಂದ ಈ ಕ್ರಮದಲ್ಲಿ ಹೇಳಿದ್ದಾರೆ ಅಷ್ಟೇ. ಮತ್ತೆ ಯಾಕೆ ಹೋಗಲಿ ಇನ್ನೊಂದು ಕ್ರಮ ಹೋಗಲಿ, ಮೊದಲೇ ಶ್ರೀ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದರೆ, ನಾವು ಎರಡರಲ್ಲಿ ಯಾವುದು ಫಸ್ಟ್ ಟೈಮ್ ನಮಗೆ ನೇರ್ ಆಗೋದು ಯಾವುದು? ಕ್ಷರ ಅಕ್ಷರದಲ್ಲಿ ಯಾವುದು ನೇರ್ ನಮಗೆ? ಕ್ಷರ ನೇರ್. ಯಾತಕ್ಕೆ ಅಂದರೆ ಬ್ರಹ್ಮರುದ್ರಾದೇವತೆಗಳು ಶರರು, ನಾವು ಈ ಗುಂಪಿ ಸೇರ್ತೇವೆ, ಈ ಸೈಡಿಂದ ಹೋಗೋ ನಮ್ಗೆ ಹತ್ರ, ಗೊತ್ತಾಯ್ತಾ? ಸ್ತ್ರೀ ಅಂದರೆ ನಮ್ಗೆ ಅರ್ಥ ಆಗೋದಿಲ್ಲ, ಇದು ಅರ್ಥ ಆಗುತ್ತೆ. ಯಾವುದು ನೇರ ಅದನ್ನು ಫ್ರಮ್ ನೋನ್ ಟು ಅನ್ನೋನ್ ಹೋಗ್ತೀವಲ್ಲ, ಹಾಗೆ ಪ್ರತಿಯೊಂದಕ್ಕೆ ಕಾರಣ ಇರ್ತದೆ ಎಲ್ಲ ಇದರಲ್ಲೂ ಕೂಡ. ಶಾಸ್ತ್ರ ಅದಕ್ಕೆ ಶಾಸ್ತ್ರ ಅಂತ ಕರೆಯೋದು. ಸುಮ್ಮನೆ ಅದನ್ನು ಕೇಳ್ಕೊಂಡು ಹೋಗ್ರಿ ಅಂದರೆ ಕಾವ್ಯ, ಅದು ಫಿಕ್ಷನ್ ಅಂತಾರೆ. ಇತಿಹಾಸ ಬೇರೆ, ಫಿಕ್ಷನ್ ಇತಿಹಾಸ ಆಗಿರಬೇಕು, ಫ್ಯಾಕ್ಟ್ ಅದು. ಈಗ ಫಿಕ್ಷನ್ ಆಗಲ್ಲ, ಬುದ್ಧಿ ತಕ್ಕಂತೆ ಬೆಳೆಸ್ತಾ ಹೋಗ್ತಾರೆ. ಅದಕ್ಕೆ ಯಾವಾಗ ಕಾವ್ಯಗಳಿಗೆ ಸರ್ಗ ಅಂತ ಕರೀತಾರೆ, ಶಾಸ್ತ್ರಕ್ಕೆ ಅಧ್ಯಾಯ ಅಂತ ಕರೀತಾರೆ. ಸರ್ಗ ಅಂದರೆ ಏನು? ಸರ್ಗ ಅಂದ್ರೆ ಸೃಷ್ಟಿ, ಕ್ರಿಯೇಟ್ ಮಾಡ್ತಾನೋ ಎಲ್ಲದನ್ನ, ಸುಳ್ಳು ಸುಳ್ಳು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಫಿಕ್ಷನ್ ಅಂದರೆ ಕಲ್ಪನೆಗಳು, ಅದಕ್ಕೆ ಸರ್ಗಗಳು ಅಂತ ಹೇಳ್ತಾರೆ. ಇವಕ್ಕೆ ಅಧ್ಯಾಯಗಳು ಇರೋದನ್ನ ಸ್ಪಷ್ಟ ತಿಳಿಸ್ತಕ್ಕಂಥದ್ದು. ಈ ರೀತಿ ಅರ್ಥ ಮಾಡಿಕೊಂಡ್ರೆ, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ಚಾಯ್ ಹಾಕಿ ಬತ್ತೆ, ಚಾಯ್ ಹಾಕಿ ಬತ್ತೆ ಮಧ್ಯೆ ಮಧ್ಯೆ, ಅದಕ್ಕೆ ಹೇಳ್ತಾರೆ. ಜ್ಞಾನಸ್ಫೂರ್ತಿಯಲ್ಲೂ ವ್ಯತ್ಯಾಸ ಇದೆ. ಮಹಾಲಕ್ಷ್ಮಿ ಇರೋ ಜ್ಞಾನನ ಸ್ಫೂರ್ತಿ ಮಾಡಿಕೊಡ್ತಾರೆ, ಇವರು ಇಲ್ಲದ ಜ್ಞಾನನೂ ಕೊಟ್ಟು ಸ್ಫೂರ್ತಿ ಮಾಡ್ತಾರೆ. ಎರಡು ವ್ಯತ್ಯಾಸ, ಅದಕ್ಕೆ ಚಾ ಅಂತ ಸರಿಸಿದರು. ದೇರ್ ಇಸ್ ಸಮ್ ಡಿಫರೆನ್ಸ್, ಆ್ಯಕ್ಚುಲಿ 100% ಸೇಮ್ ಅಲ್ಲ. ಮಹಾಲಕ್ಷ್ಮಿ ದೇವಿಗೆ ಎಷ್ಟು ಸಾಮರ್ಥ್ಯ ಇದೆ, ಇದೆಲ್ಲ ಸಾಮರ್ಥ್ಯನೂ ಇದೆ. ಅದು ಸ್ಫೂರ್ತಿ ಕೊಟ್ಟರೆ ಸಾಕು ಅಷ್ಟೇ ಅವರಿಗೆ. ಇವ್ರಿಗೆ ಹಾಗಲ್ಲ, ಏನು ಮಾಡಬೇಕು? ನೆನಪಾಗಿದ್ದು ಮರ್ತೋಗಿದ್ದು ನೆನಪು ಮಾಡಿಕೊಟ್ರೆ ಸಾಕು. ಹೊಸ್ದಾಗಿ ಹೇಳಬೇಕು, ಎರಡೆರಡಾದಾಗ ಏನಾಯ್ತಾಗ ಜಾಸ್ತಿ ಆಗಬೇಕು. ಅದಕ್ಕೆ ಒಟ್ಟಿಗೆ ಸೇರಿಸ್ತೇನೆ, ಬೇರೆ ಗುಂಪು ಮಾಡಿಬಿಟ್ರು. ಆ ಅರ್ಥದಲ್ಲಿ ಚ ಅಂತ ಹೇಳಿದ್ರಿಂದ ಅವ್ರಿಗೆ ಅಸ್ವಾರಸ್ಯ, ಇವರಷ್ಟು ಅವರಿಗೆ ಅಲ್ಲ, ಬೇರೆ ಟೈಪ್ ಅಂತ ಹೇಳೋದಕ್ಕೋಸ್ಕರ ಹೇಳಿದರು. ಮಂಗಳಾಚರಣೆ, ಎರಡು ಮಂಗಳಾಚರಣೆ ಶ್ಲೋಕ ಮಾಡಿದ್ದಾರೆ, ಎರಡು ಮಂಗಳಾಚರಣೆ ಶ್ಲೋಕ ಈಶಾವಾಸ್ಯ ಭಾಷಕ್ಕೆ ಫಿಕ್ಷನ್. ಯಾಕೆ ಸರ್ಗ ಆದರೆ ಹೀಗೆ, ಅದು ಒಂದು ಫಿಕ್ಷನ್ ಹೇಳೋ ರೀತಿಯಲ್ಲಿ ಫಿಕ್ಷನ್ನು, ಎರಡು ರೀತಿ ಫಿಕ್ಷನ್, ಎರಡು ರೀತಿ ಆಗುತ್ತೆ. ವಿಷಯ ವಿಷಯ, ಉದಾಹರಣೆ ಗೀತಾನ ಓದ್ತಾ ಹೋಗ್ತೀವಿ ಈಗ, ಏನು ಅದು ಫ್ಯಾಕ್ಟ್ ಹೌದು, ಸೆಂಟೆನ್ಸ್ ನಮ್ಮದಲ್ಲ, ಅವ್ರದೇ ಸೆಂಟೆನ್ಸ್ ಅವ್ರದೇ, ಇದು ಅವ್ರದೆ. ಅದೇನಾಯ್ತು ಈಗ, ಪ್ರಥಮೋಧ್ಯಾಯ ದ್ವಿತೀಯ ಅಧ್ಯಾಯ ಸರಿಗೋಯ್ತು. ಮತ್ತು ಇದು ಫ್ಯಾಕ್ಟ್ ಅದು, ಅದು ಹೇಳೋ ವರ್ಡಿಂಗ್ಸ್ ಅವ್ರದ್ದು, ಅದಕ್ಕೆ ಸರ್ಗ. ವರ್ಡಿಂಗ್ಸ್ ಅವ್ರದ್ದು, ವರ್ಡಿಂಗ್ಸು ಅದೇ ಆಗಿಬಿಟ್ರೆ ಆಗದ ಇದೆಲ್ಲ ಸರ್ಗ ಅಂತ ಹೆಸರು ಬರೋದೇ ಇಲ್ಲ, ಕಲ್ಪನೆ ಹೆಸರು ಕೂಡ ಇಲ್ಲ, ಗೊತ್ತಾಯ್ತಾ? ಕಾವ್ಯ ಶಾಸ್ತ್ರ ಮಿಕ್ಸ್ ಮಾಡಿಬಿಟ್ರು ಅವರು. ಸೋದ್ವಿಜ ಕಾವ್ಯನೋ ಕಾವ್ಯ ಹೌದು, ಶಾಸ್ತ್ರನೋ ಶಾಸ್ತ್ರ ಹೌದು, ಅರ್ಥ ಆಯ್ತಾ? ಆದರೆ ಬರೀ ಕಾವ್ಯ ಅಂದರೂ ತಪ್ಪು, ಬರೀ ಶಾಸ್ತ್ರ ಅಂದರೂ ತಪ್ಪು. ರುಕ್ಮಿಣಿ ಶಿವಿಜಯ ಅಂಥ ಕಾವ್ಯನೇ, ಈ ಬೇರೆಯವ್ರಿಗೆ ಬರೀ ಕಾವ್ಯ ಅಷ್ಟೇ, ಅಲ್ಲಿ ಏನಿರೋದಿಲ್ಲ. ದೇವರು ನಾಸ್ತಿಕರು ಕೂಡ ದೇವ್ರ ಕತೆ ಬರೀತಾರೆ, ನಾಸ್ತಿಕರು ಏನು ಅರ್ಥ ಇರೋದಿಲ್ಲ, ಬರೀ ಕಲ್ಪನೆಗಳಷ್ಟೆ. ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಮತ್ತೆ ತಸ್ಮೈ ಹರಯೇ ಗುರವೇ ಸದಾ ನಮಃ, ಅಲ್ಲಿಗೆ ಅನ್ವಯ. ಸದಾ ನಮಃ, ಸದಾ ನಮಸ್ಕಾರ ಮಾಡ್ತೇನೆ ಅಂತ ಹೇಳೋ ಹಕ್ಕಿರೋದು ಯಾರಿಗೆ? ವಾಯುದೇವ್ರಿಗೆ ಅಂತ. ಸದಾ ಒಂದೇ ಬಂದಿತ್ತು, ಎಲ್ಲಿ ಬಂದಿತ್ತು? ತತ್ವ ನಿರ್ಣಯ, ಸದಾಗಮೈಕ ವಿಜ್ಞೇಯಂ ಸವತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷಾಶೇಷ ಸದ್ಗುಣಂ. ಸದಾ ಒಂದೇ ಅಂದರೆ ಅನಾದ್ಯನಂತಕ್ಕೆ ಒಂದಿಸನು ಬಿಡದೇ ಇರೋರು. ಮತ್ತೆ ನಹಿ ಹರಿಂ ಸತತಂ ನನಮತ್ಯಸು ನ ಜನ ಪಶ್ಯತಿ ನಾಪಿ ನವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ. ಇಲ್ಲಿ ವಾಕ್ಯ ಇದು ಅದ್ವಿದ ಆಚಾರ ನಮಸ್ಕಾರ ಮಾಡಿದಾಗ, ಒಂದು ವರ್ಷದ ಕೂಸು ಹೋಗಿ ನಮಸ್ಕಾರ ಮಾಡಿದಾಗ ವರ್ಣನೆ ಮಾಡ್ತಾರೆ. ನಹಿ ಹರಿಂ ಸತತಂ ನನಮತ್ಯಸು, ಸದಾ ನಮಸ್ಕಾರ ಮಾಡ್ತಾರೆ, ಆದ್ದರಿಂದ ಸದಾ ಒಂದೇ ಆ ರೀತಿ ಹೇಳೋಕ್ಕೆ ಅವ್ರಿಗೆ ಮಾತ್ರ ಇರೋದು. ಇದ್ರೆ ತಾವು ಮತ್ತೆ ಯಾರು ಅಂತ ಹೇಳ್ಕೊಂಡಾಗಾಯ್ತು. ಈಗ ಸದಾ ನಮಸ್ಕಾರ ಮಾಡೋರು ಅಂದರೆ ನಾವು ವಾಯುದೇವರು ಅಂತ ಅರ್ಥ. ಸದಾ ಒಂದೇ ಇನ್ನೊಂದು ರೀತಿ, ಸದಾ ಜ್ಞಾನಸ್ಫೂರ್ತಿ ಅಲ್ಲಿಗೆ ಅನ್ವಯ. ಮತ್ತೆ ಒಂದೊಂದು ಸರ್ತಿ ಅಲ್ಲ, ಸದಾ ಜ್ಞಾನಸ್ಫೂರ್ತಿ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನ ಸದಾ ಜ್ಞಾನಸ್ಫೂರ್ತಿ ಶ್ರೀಯೋಪಿ ಚ ಅಂತ ದೇವರಿಗೆ ಸದಾ ಹರೆಯೇ ಸದಾ ಗುರವೇ. ಮತ್ತೆ ಇನ್ನೊಂದು ರೀತಿ ಅನ್ವಯ, ಸದಾ ಗುರವೇ ನಮಃ. ಪ್ರೈಮರಿ ಸ್ಕೂಲ್ ಟೀಚರ್ ಆಮೇಲೆ ಗುರು ಅಲ್ಲ, ಹೈಸ್ಕೂಲ್ ಟೀಚರ್ ಆಮೇಲೆ ಗುರು ಅಲ್ಲ, ಇವನೇ ಪ್ರೊಫೆಸರ ಮೇಲೂ ಬಿಡ್ಬೋದು ಬೇಕಾದ್ರೆ. ಆದರೆ ದೇವರಿಗೆ ಆಗಲ್ಲ, ದೇವ್ರು ಯಾವಾಗಲೂ ಗುರುವೇ, ಯಾವಾಗಲೂ ಬೇರೆ ಇರ್ತಾರೆ, ಕೆಳಗೆ ಆಗೋದೇ ಇಲ್ಲ. ಸದಾ ಗುರವೇ ನಮಃ, ಸದಾ ಹರೆಯೇ ನಮಃ. ಹರಿ ಚೇಂಜ್ ಆಗೋದಿಲ್ಲ. ರುದ್ರದೇವರು ರುದ್ರದೇವರು, ಆಮೇಲೆ ರುದ್ರದೇವರಲ್ಲ ಶ್ರೇಷ್ಠದೇವರು ಅವರು, ಈ ರುದ್ರ ಆಮೇಲೆ ಶ್ರೇಷ್ಠದೇವರು, ವಾಯುದೇವರು ಬ್ರಹ್ಮದೇವರು, ದೇವ ಹರಿ ಯಾವಾಗಲೂ ಅವಳು ಹರಿನೇ. ಅದಕ್ಕೋಸ್ಕರ ಸದಾ ಹರೆಯೇ ನಮಃ, ಸದಾ ಗುರವೇ ನಮಃ, ಸದಾ ನಮಃ, ಸದಾ ಜ್ಞಾನಸ್ಫೂರ್ತಿ ನಮಃ. ಈ ರೀತಿ ಬಿಡ್ಕೊಂಡು ಒಂದು ಕಡೆ ಎಷ್ಟು ಪದ ಹಾಕಿದ್ರೆ ಆಚಾರ್ಯರು, ಎಷ್ಟು ಕಡೆ ಅನ್ವಯ ಆಗುತ್ತೆ. ಇದಕ್ಕೇನಂತಾರೆ? ಶಾಸ್ತ್ರ ಅಂತ ಕರೀತಾರೆ. ಕಾವ್ಯದಲ್ಲಿ ಹೀಗೆಲ್ಲ ಮಾಡಬಾರ್ದು. ಎಲ್ಲ ಕಡೆ ಸದಾ ಸದಾ ದೇವರಿಗೆ ಯಾವಾಗಲೂ ಸದಾನೆ. ಹಾಂ ಹೌದು, ಅದಕ್ಕೆ ಏನು ಹೇಳ್ತಾರೆ, ಇಬ್ಬರು ಸೇರಿಸಿ ಹೇಳಿಬಿಟ್ಟಾಗ, ಇಬ್ಬರು ಸೇರಿಸಿ ಹೇಳಿಬಿಟ್ಟಾಗ ಏಕವಚನ ಹೇಳ್ಬೋದು, ಗೊತ್ತಾ? ಲಕ್ಷ್ಮೀನಾರಾಯಣ ಅಂದ್ಬಿಡ್ತೇವೆ. ಲಕ್ಷ್ಮೀನಾರಾಯಣ ಅನ್ನೋದಿಲ್ಲ, ಲಕ್ಷ್ಮೀನಾರಾಯಣ, ಲಕ್ಷ್ಮ್ಯಾ ಸಹಿತ ನಾರಾಯಣ ಲಕ್ಷ್ಮೀನಾರಾಯಣ, ಲಕ್ಷ್ಮೀನಾರಾಯಣಂ ಒಂದೇ ಏಕವಚನ. ಲಕ್ಷ್ಮೀನಾರಾಯಣವೂ ಅಲ್ಲ, ಲಕ್ಷ್ಮೀನಾರಾಯಣಂ ಆ ರೀತಿ ಮಾಡಿಕೊಂಡಾಗ ಇಬ್ಬರು ಸೇರಿ ಒಂದು ಬಾಯ್ತಾಗ, ಅಥವಾ ಗುರುವೇನು ಗುರುಭ್ಯರ್ಮ ಅಂತ ಆಗಲೂ ಅನ್ನಾಗಿಲ್ಲ, ಇಬ್ಬರೇ ಆದ್ರಲ್ಲ, ಏನು ಹೇಳಬೇಕಾಗ? ಗುರುಭ್ಯಾಮ್ ನಮಃ ಹೇಳಬೇಕ ಇಬ್ಬರಿಗೆ. ಬಟ್ ಯಾವಾಗಲೂ ಕೂಡ ಲಕ್ಷ್ಮೀನ ಪ್ರತ್ಯೇಕ ಹೇಳಬಾರ್ದು. ಅದಕ್ಕಾಗಿ ಏನು ಮಾಡಿಬಿಟ್ರು? ಸೇರಿಸಿ ಹೇಳಿಬಿಟ್ರು, ಗುರವೇ ನಮಃ ಅಂತ ಹೇಳಿ ಇಬ್ಬರು ಬಂದವರು. ಅದು ನಿಜ, ಲಕ್ಷ್ಮೀದೇವಿಯವರು ಗುರು ಒಂಬ ನಿಜನೇ, ಆದರೆ ಹೇಳಬೇಕಾದ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಪ್ರತ್ಯೇಕ ಲಕ್ಷ್ಮೀ ಉಪಾಸನೆ ಮಾಡಬಾರ್ದು ಅಂತ ಹೇಳಿಬಿಟ್ಟಿದ್ದಾರೆ. ನಾರಾಯಣ ಸಮೇತನೇ ಮಾಡಬೇಕಾದ್ರಿಂದಾಗೇನೆ ಗುರವೇ ನಮಃ ಇಬ್ಬರು ಬಂದವರು. ಸ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ, ಸದಾ ಹರಯೇ ಸದಾ ಗುರವೇ ಸದಾ ನಮಃ, ಶ್ರೀಯೋಪಿ ಚ ಸರ್ವಯಜ್ಞ ಭುಜೇ ನಮಃ. ಇದಿಷ್ಟು ಓದ್ಕೊಂಡ್ರೆ ಎರಡು ಶ್ಲೋಕ ಓದ್ಕೊಂಡ್ರೆ ಎಷ್ಟು ವಿಷಯ ಗೊತ್ತಾಗಿರುತ್ತೆ ಗೊತ್ತಾಯ್ತಾ? ಬಟ್ ಮನೆಗೆ ಓದ್ಕೋಬೇಕು, ಅದು ಪದ್ಧತಿ ಎಲ್ಲ ಬಿಟ್ಟು ಹೋಗ್ಬಿಡ್ತವೆ. ಅಲ್ಲದೆ ಓದಿದ್ದೆಲ್ಲ ಏನಾಗ್ತವೆ ಬಿಟ್ಟು ಹೋಗ್ಬಿಡಿ, ಎಲ್ಲ ಬಿಟ್ಟು ಒಂದು ಗಿಡಕ್ಕೆ ಒಂದು ತಿಂಗಳಿಗೊಮ್ಮೆ ನೀರು ಹಾಕ್ತಾರೆ, ಹಾಕಿದ್ರಷ್ಟು ಒಣಗ್ತಾನೆ ಇರ್ತದೆ. ಅದು ದಿವಸ ಸರಿಯಾಗಿ ಹಾಕ್ತಾರೆ, ಅವ ಬೆಳೀತಾ ಇರ್ತದೆ. ಡೆಫಿನೆಟ್ ಇಂಟರ್ವಲ್ಸಲ್ಲಿ ಓದಬೇಕದು. ಫಾಸ್ಟಾಗಾದ್ರೂ ಪರವಾಗಿಲ್ಲ, ಅವತ್ತಿಂದ ಒಂದ್ಸತಿ ಗ್ಲಾನ್ಸ್ ಮಾಡಿದ್ರು ಕೂಡ ಓದಿದ ಸ್ವಲ್ಪ ಜ್ಞಾಪಕ ಇರ್ತದೆ. ಹ್ಞೂ, ಗುರುಭ್ಯೋ ಅಂದರೆ ಏನರ್ಥ? ಗುರುಗಳಿಗೆ ಬಹುಜನ, ಬಹುವಚನ. ನಮಗೆ ತುಂಬ ಜನ ಗುರುಗಳಿರೋದ್ರಿಂದ ಗುರುಭ್ಯೋ ನಮಃ ಅಂತ ಹೇಳೋದು ಬಹುವಚನ. ಹರಿಹಿ ಏಕವಚನ, ದೇವರು ಒಬ್ಬನೇ ಆದ್ದರಿಂದ ಹರಿಹಿ ಓಂ. ಗುರುಗಳು ಭಾರಿ ಜನ ಇದ್ದಾರೆ. ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ. ಹಾಂ, ಯಾರಿಗೆ ನಾವು ಯಾತಕ್ಕಂತೀವಿ? ಗೌರವದಿಂದ ಹೇಳ್ತೇವೆ ಗುರುಭ್ಯೋ ನಮಃ ಅಂತ ಹೇಳ್ಬಿಟ್ಟು. ಅದು ಗೌರವದಿಂದ ಹೇಳೋದು ಬೇರೆ, ಇದಾಗಿ ಹೇಳೋದು ಬೇರೆ. ಒಬ್ಬರೇ ಬಂದ ಬನ್ನಿ ಅಂತ, ಹುಡುಗ ಬಂದ ಬಾ ಅಂತ, ದೊಡ್ಡ ಬಂದ ಬನ್ನಿ ಅಂತ, ಇಬ್ಬರು ಒಂದೇ ಬಂದಿರೋದು. ಅದು ಕೂಡ ಗೌರವಾದೇವ ಬಹುವಚನ. ಇನ್ನೊಂದು ವಾಕ್ಯ ಬಹುವಚನ ಉಪಯೋಗಿಸ್ಬೇಕಾದ್ರೆ ಏನಂತ ಹೇಳ್ತಾರೆ? ಅದಕ್ಕೆ ಗೌರವ ಕೊಡೋದಕ್ಕೋಸ್ಕರ ಹೇಳೋದು. ಆ ರೀತಿ ಹೇಳ್ಬೋದು. ಎಂಥೂಸಿಯಾಸಮ್ ಅಲ್ಲ, ಪ್ರತಿಭೆ. ಜ್ಞಾನಸ್ಫೂರ್ತಿ ಪ್ರತಿಭೆ ಹೊಳಿತು ಅಂತೀವಲ್ಲ, ಅದು ಸ್ಫೂರ್ತಿ. ಅದು ಅಲ್ಲಿ ಹೇಳಿಲ್ಲ ಹೊಳಿತು ಅಂತಾನೆ. ಅವು ಹೊಳೆಯೋದಕ್ಕೆ ಸ್ಫೂರ್ತಿ ಅಂತ ಕರೀತಾರೆ. ಕೆಲವು ಸ್ಫೂರ್ತಿ ಬರೋದೇ ಇಲ್ಲ, ಹೇಳಿದ್ದಷ್ಟೇ ಹೇಳ್ತಾರೆ. ಸ್ಫೂರ್ತಿ ಅಂತ ಹೊಸ ವಿಷಯ ಫ್ಲಾಶ್ ಆಗ್ತದೆ, ಪ್ರತಿಭಾ ಇದ್ದರೆ ಮಾತ್ರ ಸ್ಫೂರ್ತಿ ಬರೋದು. ಅದಕ್ಕೆ ಹೇಳ್ತಾರೆ ಜ್ಞಾನ ಸ್ಫೂರ್ತಿನೇ ಅವ್ರು ಕೊಡಬೇಕಾದ್ರೆ ಜ್ಞಾನ ಕೊಡ್ತಾರೆ ಅಂತ ಬೇರೆ ಹೇಳಬೇಕಂತ ಹೇಳಿದರು. ಜ್ಞಾನ ಸ್ಫೂರ್ತಿ ಕೊಡೋದು ಭಾರಿ ಕಷ್ಟದ ಕೆಲಸ. ಅದನ್ನೇ ಕೊಟ್ಟಾಗ ಮೇಷ್ಟ್ರ ಪಾಠ ಕಳಿಸ್ಕೊಡ್ತಾ ಆಮೇಲೆ ಹೇಳ್ತಾರೆ ಏನು ಮಾಡೋಕ್ಕಾಗೋದಿಲ್ಲ, ನಿಮ್ಮ ಹುಡುಗ ದಡ್ಡ ಇದ್ದ ನಾನೇನು ಮಾಡಿ ಅಂದ್ಬಿಡ್ತಾರೆ. ದೇವರಾಗೆಲ್ಲ ಮಾಡೋದಿಲ್ಲ, ಅದಕ್ಕೆ ಸ್ಫೂರ್ತಿ ಕೊಡ್ತಾರೆ. ದೇವರದು ಅಸಾಧಾರಣವಾದ ಸಾಮರ್ಥ್ಯ ಇದು. ಯಾರಿಗೆ ಕೊಡಬಾರ್ದು? ಯಾತಕ್ಕೆ ಅಂದರೆ ಅವ್ರು ಹೇಳೋದಕ್ಕೆ ಕಾರಣ ಇದೆ. ದೇವರು ಆಚಾರ್ಯ ಕೆಲವು ಕಡೆಗೆ ಬಹುವಚನ ಉಪಯೋಗಿಸ್ತಾರೆ, ಅವರು ಉಪಯೋಗಿಸ್ತಾರೆ ಬಹುವಚನನ. ಯಾಕೆ ಅಂದರೆ ಗೌರವ ಕೊಡೋದಕ್ಕೋಸ್ಕರ. ಇಲ್ಲ ಅದಕ್ಕೆ ಹೇಳಿಲ್ಲ ಅಂತ ಕೇಳಿದರೆ ಕನ್ಫ್ಯೂಷನ್ ಅವಾಯ್ಡ್ ಮಾಡಬೇಕು. ಗುರು ಓ ನೀವು ನಮ್ಮಂತೆ ಆಗಿಬಿಟ್ರ ಅಂತಂದು ಕೇಳಿದರೆ ಇಲ್ಲ ಹರಯೇ ನಮಃ ಅಂತ ಹೇಳ್ತೀವಿ, ಗುರವೇ ನಮಃ ಅಂತ ಹೇಳ್ತೀವಿ. ಕೆಲವೊಮ್ಮೆ ಒಂದು ಮಾತಿದೆ, ಗುರುಗಳ ಹೆಸರು ಹೇಳಬಾರದು ಅಂತ ಇದೆ, ಹೇಳಬಾರದು. ಅಬಂಧ ಬೋಧ ಭಗವತ್ ಪಾದಾನ್ ಅಂತ ಕರೆದ್ರು ತತ್ವಪ್ರಕಾಶ, ಅಬಂಧ ಬೋಧ ಭಗವತ್ ಪಾದಾನ್ ಅಂತ ಕರೆದ್ರು. ಆ ರೀತಿ ಎಲ್ಲ ಕಡೆ ಕರೆದ್ಬಿಟ್ರೆ ಏನಾಗುತ್ತೆ? ಗುರುಗಳು ಯಾರು ಗೊತ್ತಾಗೋದಿಲ್ಲ ಕೊನೆಗೆ. ಅದಕ್ಕೆ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ಅಂತ ಕೊನೆಗೆ ಬರೀತ ಹೇಳ್ಬೇಕಲ್ಲ ಒಂದು ಸರ್ತಿ ಕೂಡ. ಅದಕ್ಕೆ ಗುರವೇ ಅಂತ ಹೇಳಿದ್ದು ಫ್ಯಾಕ್ಟ್. ಅದು ಗುರುಭ್ಯೋ ಗೌರವ ಕೊಡ್ಲಿಕ್ಕೆ ಹೇಳಿದ್ದು ಎರಡೂ ಹೇಳ್ತಾರೆ, ದೋಷ ಇಲ್ಲ. ಯಾವಾಗಲೂ ಆ ರೀತಿ ಹೇಳಿಬಿಟ್ರೆ ನೀವು ಒಂದು ಸರ್ತಿ ಅಂತ ಏನು ಓದ ಗುರುತಾಗಿದ್ರೆ ಒಂದು ಸರ್ತಾರೆ ಹೇಳ್ಬೇಕಾಗಿತ್ತಾರೆ ಮನೆಗೆ ಅಂತ ಹೇಳ್ತಾರೆ. ಒಂದು ಸರ್ತಾರೆ ಹೇಳ್ಬೇಕಾಗಿತ್ತು ಹೇಳಿ ತೋರಿಸಿದ್ದಾರೆ. ಅದು ನಾವು ಯಾವಾಗಲೂ ಒಂದು ಸರ್ತಿ ಕೂಡ ಹೇಳಾಗಿಲ್ಲ ಗುರವೇ ನಮಃ ಅಂತೇಳಿ. ಏನಂತ ಹೇಳಬೇಕು? ಗುರುಭ್ಯೋ ನಮಃ ಅಂತಲೇ ಹೇಳಬೇಕು. ಆಚಾರ್ಯ ಎರಡೂ ತಗೋತಾರೆ, ಆಪ್ಷನ್ ತಗೋತಾರೆ. ಗುರುಭ್ಯೋರ ಒಳಗೆ ಇನ್ನೊಂದು ಕಾರಣ ಆಚಾರ್ಯ ಬಹುವಚನ ಹೇಳೋದಕ್ಕೋಸ್ಕರ. ಒಂದು ವೇದವ್ಯಾಸರ ಗುರುಗಳೇ, ಹಯಗ್ರೀವ ದೇವರು ಗುರುಗಳೇ, ನಾರಾಯಣ ಗುರುಗಳೇ, ಅದಕ್ಕೋಸ್ಕರ ಗುರುಭ್ಯೋ ನಮಃ. ಬಹುರೂಪಗಳು, ಬಹುರೂಪ ಹೇಳೋದಕ್ಕೋಸ್ಕರ ಗುರುಭ್ಯೋ ನಮಃ. ಗೌರವಾತ್ ಗುರುಭ್ಯೋ ನಮಃ. ಈ ಅನೇಕ ಕಾರಣ ಕೊಡ್ತಾರೆ. ಆದ್ದರಿಂದ ಯೋಚನೆ, ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಹೇಳಿದಕ್ಕೆ ಇಷ್ಟಾರ್ಥ. ಹರಯೇ ಗುರವೇ ನಮಃ. ಯಾಕೆ ಹೇಳ್ತೀವಿ ನಾವು? ಅಂತರ್ಯಾಮಿ ಎಲ್ಲ ಇಟ್ಕೊಂಡ್ಬಿಟ್ಟೇಳೋದು. ರಾಯರ ಬಂದು ಗುರುಭ್ಯೋ ನಮಃ ಅಂತ ಹೇಳಬೇಕು. ಅವರೆಲ್ಲ ಎಲ್ಲ ಗುರುಗಳು ಇರೋದ್ರಿಂದ ಒಟ್ಟಿಗೆ ಸೇರಿಸಿ ಹೇಳ್ತಾ ಇಲ್ಲ, ಆ ದೋಷ ಇಲ್ಲ. ಅಂತೂ ನಮ್ಗೆ ಯಾವಾಗ ಹೇಳ್ಬೇಕಂತ ಗುರುಭ್ಯೋ ನಮಃ ಅಂತಾನೆ. ಒಬ್ಬ ಗುರುಗಳಿಗೆ ಹೇಳಾಗಿಲ್ಲ, ಒಬ್ಬ ಗುರುಗಳೆಲ್ಲ ತುಂಬ ಜನ ಗುರುಗಳು ಇರೋದ್ರಿಂದ ಹೇಳ್ಬೇಕಂತ. ಈ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಇದಕ್ಕೇ ಒಂದೊಂದು ಸಬ್ಜೆಕ್ಟ್ಗೆ ಒಬ್ಬರು ಇರ್ತಾರೆ. ಇನ್ನು ಶಾಸ್ತ್ರಕ್ಕೆ ಬಂದುಬಿಟ್ರೆ ಬೇಕಾಷ್ಟು ಇರ್ತಾರೆ. ಆದ್ದರಿಂದಾಗೇ ನಾವು ಹೇಳೋ ಸಂಧ್ಯಾನ ಹೇಳ್ಬೇಕಾದ್ರೂ ಅಷ್ಟೇ, ಗುರುಭ್ಯೋ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ. ಎಷ್ಟು ಜನ್ಮ ತಂದೆ ತಾಯಿಗಳಿದ್ದಾರೆ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ ಎಲ್ಲ ಕೂಡ ಹೇಳಿದ್ರು. ಅವರಿಗೂ ಸಹ ಅರ್ಧಪಕ್ಷ ಪಜೀತದ್ದು ಹೋಗ್ತಿದ್ರು, ಇದಕ್ಕೆ ಪಜೀತ ಆಗಿಬಿಟ್ಟಿದೆ. ಸಂಧ್ಯಾನೇ ಹೇಳಿಬಿಟ್ರೆ ಸಾಕು ಅಂತೇಳಿ ಸಂಧ್ಯಾನೇ ಮಾಡಿದ್ರೆ ಸಣ್ಣ ಪಿತೃಕಾರ್ಯ ಕೂಡ ಮಾಡಿದಾಗಾಯ್ತು. ಶಾರ್ಟ್ ಫಾರಮ್ನಲ್ಲಿ ಪ್ರತಿನಿತ್ಯ ಪಿತೃಕಾರ್ಯಕ್ಕೂ ನಮಸ್ಕಾರ, ಪಿತೃಕಾರ್ಯದಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಸಂಧ್ಯಾನೇ ಬಿಟ್ಟರೆ ಆಪಾಪನೂ ಬರ್ತದೆ ಮತ್ತೆ. ಈಗ ಸಂಧ್ಯಾನೇ ಬಿಡೋರಿಗೆ ಆಪಾಪನು ಬಂದುಬಿಡ್ತದೆ. ಆದ್ದರಿಂದ ಅಷ್ಟು ದೇವತೆಗಳು ಪೂಜೆ ಮಾಡದಿದ್ದ ಪಾಪ ಬರ್ತದೆ ಅವನಿಗೆ. ಸಂಧ್ಯಾ ಉಪಸ್ಥಾನ ಬಿಟ್ಟು ಹೋಯ್ತಲ್ಲ, ಆಚರಣೆ ಶಾಪ ಹಾಕ್ತಾರೆ. ಸಂಧ್ಯಾನೇ ಮಾಡ್ಕೊಂಡು ಹೊರಟ, ಇಂದ್ರಾಯ ನಮ್ಮ ಎಲ್ಲ ನಮಸ್ಕಾರ ಮಾಡಿದ್ದ, ಯಾವುದಕ್ಕೆ ಇವರು ಜಯ ಆಗುತ್ತೆ? ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟಿದ್ದಾರಾಗಲಿ ಅವನು ಸೋಲಾಗಿ ಇಲ್ಲೇ ಇಲ್ಲ. ಎಷ್ಟು ಶಾರ್ಟಾಗಿ ನಮಸ್ಕಾರ ಮಾಡಿದಾಗ ಈ ಆಫೀಸ್ನಲ್ಲೇ ಜವಾನಿ ನಮಸ್ಕಾರ ಮಾಡಿದ್ರೆ ಒಳಬಿಡೋದಿಲ್ಲ ಅವನು. ಫೈಲ್ ಎತ್ತಿಟ್ಟು ಒಳಗಿಟ್ಬಿಡ್ತಾರೆ, ಜನ ಕೈ ಸೇರಿಸ್ಬಿಡ್ತಾರೆ. ಬಂದಿಲ್ಲ ಅಂತ ಏನು ಮಾಡ್ತೀರಾಗ? ಹೊತ್ತಾನೆ, ಅವ್ನು ಫೇವರಬಲ್ ಇರಬೇಕು ಯಾವಾಗಲೂ ಕೂಡ. ಒಂದು ಸುಲಭ ಇಂದ್ರಾಯಣವಾಗ್ನೆ ಎಷ್ಟು ಒಂದು ತಗಡಾಗಿ ಒಂದು ಅರ್ಧ ನಿಮಿಷದಾಗ ಹೋಗ್ತಾವೆ, ಫಲ ನೋಡಿದ್ರೆ ಎಷ್ಟು ಜಾಸ್ತಿ ಇದೆ. ಅದಕ್ಕೆ ಸಂಧ್ಯಾ ಒಂದೇ ಒಂದು ಮಾಡಿದ್ರೆ ಸಾಕುತ್ತೆ. ಅದಕ್ಕಂತಾರೆ ಅಂದರೆ ಶಾರ್ಟಾಗಿ ಎಲ್ಲ ಬಂದು ಹೋಗಿದೆ ಅಂತ ಅರ್ಥ. ಶಾರ್ಟಾಗಿ ಎಲ್ಲ ಬಂದಿರೋದ್ರಿಂದ ಅದೊಂದು ಮಾಡಿಬಿಟ್ರೆ ಮುಂದೆ ಡೆವಲಪ್ ಮಾಡ್ಕೊಳ್ಳೋಕೆ ಬರುತ್ತೆ ಅಂತ ಅರ್ಥ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಈ ಎರಡು ಮಂಗಲ ಶ್ಲೋಕಗಳು ಆದ್ವೀಗ, ಗೊತ್ತಾಯ್ತಾ? ಇನ್ನು ಮುಂದೆ ಆಚಾರ ಶುರು ಮಾಡ್ತಾರೆ. ಇಷ್ಟ ವಿಶಾಶ ಉಪನಿಷತ್ ಭಾಷ್ಯ, ಉಪನಿಷತ್ ಭಾಷ್ಯ ಹೇಗೆ ಬರಿಬೇಕು ತೋರಿಸ್ತಾರೆ ಆಚಾರ್ಯ. ಹುಡುದವರು ಬರೆದಿದ್ದರು, ಆಚಾರ್ಯ ಬರೆದು ತೋರಿಸ್ತಾರೆ ಯಾವ ರೀತಿ ಬರಬೇಕು ಎಂಬುದನ್ನು ನೀವು ತೋರಿಸಿ. ನಿಜವಾದ ಅರ್ಥದಲ್ಲಿ ಭಾಷ್ಯ ಅಂದರೆ ಹೀಗಿರಬೇಕು. ಹುಡುದವ್ರ ಭಾಷೆಗಳು ಶುರು ಮಾಡ್ತಾರೆ ಅವರು, ಬ್ರಹ್ಮಾಚರಣೆನೇ ಇರೋದಲ್ಲ, ಹಾಗೆ ಶುರು ಮಾಡ್ತಾರೆ ಫಸ್ಟ್. ಯಾಕೆ ಅಹಂ ಬ್ರಹ್ಮಾಸ್ಮಿ ಅನ್ಕೊಂಡು ನಮಸ್ಕಾರ ಯಾಕೆ ಮಾಡಬೇಕು ಅವರು? ಆದರೆ ಮಾಡೋದೇ ಇಲ್ಲ ಅವರು. ಆಚಾರ್ಯ ಇನ್ನು ಮರಣ ಮಂತ್ರ ಬರೀತಾ ಇಲ್ಲ, ಇಂಟ್ರಡಕ್ಷನ್ ಕೊಡ್ತಾರೆ ಈಗ. ಸ್ವಯಂಭುವೋ ಮನುಹು ಏತೈರ್ ಮಂತ್ರೈಹಿ ಭಗವಂತಂ ಆಕೂತಿ ಸೂನುಂ ಯಜ್ಞನಾಮಾನಂ ವಿಷ್ಣುಂ ತುಷ್ಟಾವಾ. ಇದು ಮತ್ತೆ ಇಂಟ್ರಡಕ್ಷನ್, ಎಷ್ಟು ಸಿಂಪಲ್ ಸೆಂಟೆನ್ಸ್ಗಳು. ಸ್ವಯಂಭುವೋ ಮನುಹು ಏತೈಹಿ ಮಂತ್ರೈಹಿ ಭಗವಂತಂ ಆಕೂತಿ ಸೂನುಂ ಯಜ್ಞನಾಮಾನಂ ವಿಷ್ಣುಂ ತುಷ್ಟಾವಾ. ಸಿಂಪ್ಲೆಸ್ಟ್ ಪಾಸಿಬಲ್ ಸೆಂಟೆನ್ಸ್ ಇದು. ಸ್ವಯಂಭುವ ಮನುವು ಏತೈಹಿ ಮಂತ್ರೈಹಿ, ಉಪನಿಷತ್ತಲ್ಲಿ ಅದೆಲ್ಲ ಮಂತ್ರಗಳವು. ಯಾವಾಗಲೂ ಕೂಡ ನಾವು ಕ್ಲಾಸಿಕಲ್ಲಲ್ಲಿ ಬಂದಾಗ ಶ್ಲೋಕ ಅಂತ ಕರೀತೇವೆ, ಮಹಾಭಾರತದ ಮಂತ್ರ ವಾಕ್ಯಗಳನ್ನು ಶ್ಲೋಕ ಅಂತ ಕರಿತೇವೆ, ಮಂತ್ರ ಅಂತ ಕರೆಯೋದಿಲ್ಲ. ವೇದಗಳನ್ನು ಯಾವ ಮಂತ್ರ ಅಂತ ಕರಿಬೇಕು, ಪುರುಷ ಸೂಕ್ತ ಮಂತ್ರ ಅಂತ ಹೆಸರು. ಅದಕ್ಕೆ ಒಂದು ಶ್ಲೋಕನೂ ಮಂತ್ರ ಅಂತಲೇ ಕರಿಬೇಕು. ಅದಕ್ಕೆ ರಾಯರ ಹೆಸರಿಟ್ಟ ಮಂತ್ರಾರ್ಥ ಮಂಜರಿ, ಮಂತ್ರಗಳ ಅರ್ಥ ಹೇಳೋದು, ಪ್ರಥಮ ಮಂತ್ರ, ದ್ವಿತೀಯ ಮಂತ್ರ, ಹಾಗೆಲ್ಲ ಕರೆಯೋದು. ಅದಕ್ಕಾಗಿ ಏತೈಹಿ ಮಂತ್ರೈಹಿ ಉಪನಿಷತ್ತಲ್ಲಿ ಬರೋ ಶ್ಲೋಕ ಇದು. ಶ್ಲೋಕ ರೂಪ ಉಪನಿಷತ್ತುಗಳು ಎರಡು ವಿಧ, ಕೆಲವು ಉಪನಿಷತ್ತುಗಳಲ್ಲಿ ಬರೀ ಶ್ಲೋಕ ಮಂತ್ರಗಳಿರುತ್ತೆ, ಪೊಯೆಟ್ರಿ ಅಷ್ಟೇ. ಕೆಲವು ಉಪನಿಷತ್ತುಗಳಲ್ಲಿ ಪ್ರೋಜ್ ಮಾತ್ರ ಇರುತ್ತೆ, ಕೆಲವು ಎರಡು ಮಿಕ್ಸ್ ಆಗಿರುತ್ತೆ. ಈಶಾವಾಸ್ಯ ಯಾವುದಕ್ಕೆ ಸೇರುತ್ತೆ ಅಂದರೆ ಮಂತ್ರೋಪನಿಷತ್ತು. ಮಂತ್ರೋಪನಿಷತ್ತು ಅಂದ್ರೇನೋ, ಬರೀ ಮಂತ್ರಗಳೇ ಇರೋದು, ಪ್ರೋಜ್ ಇಲ್ಲೇ ಇಲ್ಲ ಅದರೊಳಗೆ. ಅದಕ್ಕಾಗಿ ಏತೈಹಿ ಮಂತ್ರೈಹಿ ಅಂತ ಕರೆದರು. ಭಗವಂತಂ ಆಕೂತಿ ಸೂನುಂ ಯಜ್ಞಂ, ಯಜ್ಞನನ್ನು ಸ್ತೋತ್ರ ಮಾಡಿದರು. ಯಜ್ಞ ಯಾರು ಅಂದರೆ ಭಗವಂತ, ಸಾಕ್ಷಾತ್ ನಾರಾಯಣನೇ ಯಜ್ಞ. ಮತ್ಸ್ಯಾವತ ದಶಾವತಾರ ಮಾತ್ರ ನಾರಾಯಣ ಸಾಕ್ಷಾತ್ ರೂಪಗಳು, ಉಳಿದಲ್ಲ ಅಂತ ತಿಳ್ಕೊಂಬಿಡಬೇಡಿ. ಯಜ್ಞ ರೂಪ, ವೇದವ್ಯಾಸ ರೂಪ ಮೊದಲಾದ ರೂಪಗಳು ಕೂಡ ಯಾವುದರಲ್ಲಿ ಸೇರಿದೆ? ಸಾಕ್ಷಾತ್ ರೂಪದಲ್ಲೇ ಸೇರಿದೆ. ಅದು ಭಗವಂತಂ ಅಂತ ಕರೆದರು. ಹಾಗಿದ್ದ ತಂದೆ ಯಾರು ಅಂತ ಕೇಳಿದರೆ, ಯಾರು ತಂದೆ? ಸ್ವಯಂಭೂಮನು. ಸ್ವಯಂಭೂನು ಡೈರೆಕ್ಟ್ ತಂದೆ ಅಲ್ಲ, ಆಕೂತಿ ಮಗಳು, ಮಗ ಮೊಮ್ಮಗನ ಮಗನ ಮಾಡಿಕೊಂಡ್ರು. ಅದಕ್ಕೋಸ್ಕರ ಅವನ ಹೆಸರು ಹೇಳಿ ರುಚಿ ಹೆಸರು ಹೇಳಲೇ ಇಲ್ಲ, ಯಾಕೆಂದರೆ ತಂದೆ ಬೈ ತೊಗೊಂಬಿಟ್ಟಿದಾನಲ್ಲ ಅದು ಹೇಳಿಬಿಟ್ರು. ತಾಯಿ ಹೆಸರು ಮಾತ್ರ ಹೇಳಿದರು, ಆಕೂತಿ ಸೂನು. ಆಕೂತಿ, ಆಕೂತಿ ದೇವಹೂತಿ ಪ್ರಸೂತಿ, ಆಕೂತಿಯ ಮಗನಾದ ಯಜ್ಞನಾಮಾನಂ ವಿಷ್ಣು, ಯಜ್ಞನಾಮಕನಾದ ವಿಷ್ಣುವನ್ನು ತುಷ್ಟಾವ ಅಂದರೆ ತುಷ್ಟಾವ ಸ್ತೋತ್ರ ಮಾಡಿದನು ಅಂತ ಅರ್ಥ. ಅಂದರೆ ಸ್ತೋತ್ರ ರೂಪ ಅದು ಉಪನಿಷತ್ತಿದೆ. ಉಪನಿಷತ್ತು 18-20 ಶ್ಲೋಕ ಇದೆ ಒಟ್ಟು, 18+2 20 ಕೂಡ ದೊಡ್ಡ ದೇವರ ಸ್ತೋತ್ರ ಇದು. ಉಪನಿಷತ್ತನ್ನು ಹೇಳಿಬಿಟ್ರೆ ದೇವರ ಸ್ತೋತ್ರ ಪಾಠ ಇವತ್ತು ಹಾಗೆ ಇಲ್ಲ ಅಂದ್ಕೊಂಡ್ಬಿಡ್ತಾರೆ ಕೆಲವರು. ಉಪನಿಷತ್ತು ಹೇಳಿದ್ರೆ ಸ್ತೋತ್ರ ಪಾಠ ಆಯ್ತಲ್ಲ, ಅದಕ್ಕೆ ಸ್ತೋತ್ರ ರೂಪವಾದ ಉಪನಿಷತ್ತು. ಆದ್ದರಿಂದ ಅದನ್ನು ಅವ್ರು ಹೇಳಿದರು. ಇದಕ್ಕೆಲ್ಲ ಏನು ಆಧಾರ? ಇಷ್ಟಕ್ಕೆ ಟೀಕಾರ ಯಾರು ಬರೀತಾರೆ? ಆಚಾರ್ಯ ಈ ಮಾತು ಯಾತಕ್ಕೆ ಬರೀಬೇಕಾಗಿತ್ತು ಅಂದರೆ, ಯೋ ಹವಾ ಅವಿದಿತ ಆರ್ಷ ಛಂದೋ ದೈವತ ಬ್ರಾಹ್ಮಣೇನ ಮಂತ್ರೇಣ ಯಜತಿ ಯಾಜಯತಿ ಅಧ್ಯಾಪಯತಿ ವಾ ಸ್ಥಾಣುಂ ವರ್ಚತಿ ಕರ್ತೇ ವಾ ಪದ್ಯತೆ ಪ್ರವಾಮೀಯತೆ ಇತಿ ಶ್ರುತೇ. ಶ್ರುತಿ ಹೇಳ್ತಾ ಇದೆ, ದೇವತಾದಿ ಜ್ಞಾನವತ ಏವ ವಿದ್ಯಾಫಲತಿ ಇತಿ ಜ್ಞಾಯತೆ. ಯೋಹವಾ ಅವಿದಿತ ಆರ್ಷ ಛಂದೋ ದೈವತ ಬ್ರಾಹ್ಮಣೇನ. ಯಾವುದೇ ಒಂದು ವೇದ ಮಂತ್ರ ಹೇಳಬೇಕಾದ್ರೆ ಏನು ಹೇಳಬೇಕು ಫಸ್ಟ್? ಅದಕ್ಕೆ ಆರ್ಷ ಛಂದೋ ದೈವತ, ಋಷಿ ಯಾರು ಹೇಳಬೇಕು. ಆಮೇಲೆ ಛಂದಸ್ ಯಾವುದೋ ಹೇಳಬೇಕು, ದೇವತೆ ಯಾವುದೋ ಹೇಳಬೇಕು, ಅರ್ಥ ಏನೋ ಹೇಳಬೇಕು. ಇದರಲ್ಲಿ ಯಾವುದು ಹೇಳದೆ ಹೋದರೂ ಕೂಡ ಹಾಗೆ ಹೇಳಿಬಿಟ್ರೆ ಏನಾಗುತ್ತೆ ಅಂದರೆ, ಹೇಳ್ತಾರೆ ನೋಡಿ ಕೇಳಿಬಿಟ್ರೆ, ಈ ರೀತಿಯಾಗಿ ಮಂತ್ರವನ್ನು ಋಷಿ ಛಂದೋ ದೇವತಾ ಬ್ರಾಹ್ಮಣ ಜ್ಞಾನ ಇಲ್ಲದೆ ಹೇಳಿಬಿಟ್ರೆ, ಯಜತಿ ಯಜ್ಞ ಮಾಡಿದರೆ, ಯಾಜಯತಿ ಯಜ್ಞ ಮಾಡಿಸಿದರೆ, ಅಧ್ಯಾಪಯತಿ ಪಾಠ ಹೇಳಿದರೆ ಏನಾಗ್ತಾನೆ ಅವನು? ಸ್ಥಾಣುಂ ವರ್ಚತಿ, ಮುಂದೆ ಗಿಡಮರಗಳಾಗಿ ಹುಟ್ಟುತ್ತಾನೆ. ಗೊತ್ತಾಯ್ತಾ? ಸ್ಥಾವರ ಜೀವ ಬರುತ್ತೆ, ಜನ್ಮ ಬರುತ್ತೆ ಅವನಿಗೆ. ಗರ್ತೇವಾ ಪದ್ಯತೆ, ನರಕಕ್ಕೆ ಬಿಡುತ್ತಾನೆ. ಗೊತ್ತಾಯ್ತಾ? ನರಕಕ್ಕೆ ಹೋಗ್ತಾರೆ. ಪ್ರವಾಮೇಯತೆ, ಅಪಮೃತ್ಯು ಬರುತ್ತೆ ಅಂತ ಹೇಳ್ತಾರೆ. ಅದು ಮಂತ್ರಗಳನ್ನು ಹೇಳಬೇಕಾದ್ರೆ ಯಾವಾಗ ಏನು ಹೇಳಬೇಕು? ಚಂದ್ರಶಿ ದಾಸ್ಯಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ವಿಶ್ವಾವಿತ್ ಯಾತಕ್ಕೆ ಹೇಳ್ತೇವೆ ಗೊತ್ತಾಯ್ತು. ಈಗ ನಕ್ಷ ಕಷ್ಟಾಟ್ ಪಡ್ತೀವಿ, ಏನು ಮಾಡುತ್ತೆ ಕೆಲವರೆಲ್ಲ ಕೂಡ ಎಲ್ಲ ತೆಗೆದು ಹಾಕ್ಬಿಡ್ತೀವಿ. ಇದು ಭೂರ್ಭುವಸ್ತು ಆಗಿ ಶುರು ಮಾಡಿದ್ದೆ ಭೂರ್ಭಸ್ತು, ಕೃಷ್ಣಾರ್ಪಣ ವಸ್ತು ಮಾಡಾಗಿಲ್ಲ. ಏನು ಮಾಡಬೇಕು? ಅದಕ್ಕೆ ಸಿಸ್ಟಮೆಟಿಕ್ಕಾಗಿ ಹೋಗಬೇಕು. ಅದಕ್ಕೋಸ್ಕರ ಈ ಕ್ರಮ ಇದು. ಯಾವುದೇ ಮಂತ್ರ ಹೇಳಬೇಕಾದ್ರೆ ಅದನ್ನ ತೆಗೆದು ಹಾಕ್ಲಿಕ್ಕೆ ಹೋಗಬಾರ್ದು. ಸಂಧ್ಯಾ ಪ್ರತಿ ಸತ್ಯ ಹೇಳ್ಬೇಕಾದ್ರೆ ಒಂದಕ್ಕೆ ಮಂತ್ರ ಹೇಳೇ ಇರ್ತಾರೆ ಅದನ್ನು. ತಿಳಿತಾ? ಕಾರಣ ಇದು ಕಾರಣ. ನಾವು ಯಾವುದೋ ಕಾರಣಕ್ಕೋಸ್ಕರ ಬಿಡ್ತೇವೆ ಅಂತ ಹೇಳಿದರೆ ಅನರ್ಥಕ್ಕೆ ಕಾರಣ ಆಗುತ್ತೆ, ಅದರಿಂದ ಹೇಳಬಾರ್ದು. ಇದರಿಂದ ಏನು ಗೊತ್ತಾಯಿತು? ಋಷಿ ಹೆಸರು ಹೇಳೇ ಮಂತ್ರ ಹೇಳಬೇಕು ಅಂತ ಹೇಳಿದ್ರಿಂದ ಯಾರ್ದಾದ್ರು ಪುಸ್ತಕ ಓದ್ಬೇಕಾದ್ರೆ ಬರೆದವ್ರು ಯಾರು ತಿಳ್ಕೊಂಡೇ ಓದಬೇಕು ಅಂತ ಅರ್ಥ. ಗೊತ್ತಾಯ್ತಾ? ಕೊನೆ ತದ್ದಂತು ಪಡ್ಕೊಬಿಡ್ತಾರೆ, ಬರ್ತಾ ಬರ್ತಾ ಕೃತಿ ತೇವರೆ ಶುರುವಾಗಿಬಿಡುತ್ತೆ. ಆದರೆ ತೇಳ್ತಾ ಇದ್ದಾಗ ಏನಾಗುತ್ತಾಗ, ಆ ಋಷಿಗಳು ಕೂಡ ಗೌರವ, ಅದು ಅವರು ಕಂಡ ಮಂತ್ರ, ಅದು ಅವರು ಕಂಡ ಮಂತ್ರ. ಅದನ್ನು ನಾವು ಹಿಡಿದು ಹೋಗ್ಬಿಟ್ರೆ ಆಗುತ್ತೆ, ಅವ್ರಿಗೆ ಅಗೌರವ ಮಾಡಿದಾಗ ಆಗುತ್ತೆ. ಅಗೌರವ ಮಾಡಿದಾಗ ಪಾಪ ಬರುತ್ತೆ, ಅದಕ್ಕೆ ಪಾಪ ಬರೋದೇ ಶಿಕ್ಷೆ ಆಗುತ್ತೆ. ಅದಕ್ಕಾಗಿ ಯಾರು ಏನೋ ಮಾಡಿದ್ರೆ ಡ್ಯೂ ರೆಸ್ಪೆಕ್ಟ್ ಕೊಡಬೇಕು ಅವ್ರಿಗೆ. ಅವ್ರಿಗೆ ಕೊಡ್ಬೇಕಾದ ನಮ್ಮ ಕರ್ತವ್ಯ ಅದು. ನಮ್ಮದು ಅಂತ ಹೇಳ್ಕೊಳಕ್ಕೆ ಬರೋದಿಲ್ಲ, ಕಾಪಿ ಹೊಡೆದಾಗತ್ತಾನೆ ಹೇಳ್ಕೊಬಾರ್ದು ಅದನ್ನು. ಅದಕ್ಕಾಗಿ ಹೇಳಲೇಬೇಕು. ಅರ್ಥಜ್ಞಾನ ಇಲ್ಲದೆ ಹೋದರೆ ಬ್ರಾಹ್ಮಣ ಅಂದರೆ ಅರ್ಥ, ಅರ್ಥಜ್ಞಾನ ಇಲ್ಲದೆ ಹೋದರೆ ಅರ್ಥ ಏನು ಪ್ರಯೋಜನಕ್ಕೆ ಬರಲಿಲ್ಲ. ಯಾವುದು ಗೊತ್ತಿಲ್ಲ ಯಾವುದೋ ಶಿಚ್ಚ ಆಗ್ಬಿಟ್ಟು ಡಬ ಅಂದೋಯ್ತು. ಯಾವ ಶಿಚ್ಚ ಅದು ಗೊತ್ತಿದ್ದರೆ ಪ್ರಶ್ನೆ ಬರ್ತಿರಲಿಲ್ಲ. ಯಾವುದೋ ಹಾಕ್ಬಾರ್ದನ್ನು ಹಾಕಿಬಿಟ್ಟ ಡಬ ಅಂದೋಯ್ತು. ಅದಕ್ಕಾದ್ರೆ ತಿಳುವಳಿಕೆ ಇರಬೇಕು. ಸ್ವಿಚ್ ಈ ಸ್ವಿಚ್ ಯಾವುದು ಕನೆಕ್ಟ್ ಆಗಿದೆ ಗೊತ್ತಿಲ್ಲದೆ ಹೋಗಿಬಿಟ್ರೆ ಅವ್ರು ಹಾಕಿ ಪ್ರಯೋಜನ ಇಲ್ಲ. ವಿದ್ಯೆ ಆಶ್ರ ಛಂದೋ ದೈವತ ಛಂದಸ್ಸು ಹೇಳಬೇಕು. ಯಾವ ಛಂದಸ್ಸು ಅಂತೇಳಿ ಗಾಯತ್ರಿ ಛಂದ ಅಂತ ಹೇಳುತ್ತೆ. ಛಂದಸ್ಸು ಅದನ್ನು ತಿಳಿಸ್ಬೇಕು. ಅಷ್ಟುಪ್ ಛಂದ, ಗಾಯತ್ರಿ ಛಂದ, ತ್ರಿಷ್ಟುಪ್ ಛಂದ, ಜಗತಿ ಛಂದ ಅಂಥೇಳಿ ಆ ಛಂದಸ್ಸು ಯಾವುದರಲ್ಲಿ ಹೇಳಬೇಕಾದ ಪದ್ಧತಿ. ಅಕಸ್ಮಾತ್ ಗೊತ್ತಿಲ್ಲದೆ ಹೋದರೆ ಆಚಾರ್ಯ ಹೇಳಿಬಿಟ್ಟಿದ್ದಾರೆ. ಯಾವುದೇ ಒಂದು ಋಷಿ ಇದು ಹೇಳಬೇಕಾದ್ರೆ ಎಲ್ಲ ಮಂತ್ರಕ್ಕೂ ದೇವರೇ ದೇವತೆ ಫಸ್ಟ್, ದೇವರೇ ಋಷಿ. ದೇವ್ರ ಮೇಲೆ ಹೇಳುತ್ತೆ ಅಂದರೆ ಜ್ಞಾನ. ಅಷ್ಟು ತಿಳ್ಕೊಂಡು ಜನರಲ್ ಆನ್ಸರ್ ಅದು. ಯಾರ್ದು ಸೈಟ್ ಯಾರ್ದು ಗೊತ್ತಿಲ್ಲ, ಯಾರ್ದದು ಗೌರ್ಮೆಂಟ್ ಅಂದ್ರೆ ಬೋದೋಗುತ್ತೆ ಅಷ್ಟೆ. ನಮ್ಗಂಟ ನಮ್ಮದೊಂದು ಆಗಿಲ್ಲ ಅಷ್ಟೇನು ಅನ್ಬೇಕು. ಅದಕ್ಕೆ ಸರ್ಕಾರಿ ಲ್ಯಾಂಡ್ ಅಂದ್ರೆ ಆಗೋಯ್ತು ಅಷ್ಟೆ. ಅವು ಯಾರ್ದು ಇಲ್ಲದೆ ಇರೋದು ಸಾಧ್ಯ ಇಲ್ಲ. ಓನರ್ಶಿಪ್ ಅಂತ ಇರಬೇಕಲ್ಲ. ಯಾರ್ದದು ಗೌರ್ಮೆಂಟ್ ಸೇರಿದ್ದು ಅಷ್ಟೇ, ಅದು ನಮ್ಮದಲ್ಲ. ಅದೇ ರೀತಿಯೇ ಯಾವುದೇ ಗೊತ್ತಿಲ್ಲದ ಆ ರೀತಿ ಹೇಳ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಒಟ್ಟಿನ ಮೇಲೆ ಅನ್ನಿಸ್ ಅಂತರ್ಯಾಮಿ ಋಷಿ ಕೊನೆ ಪಕ್ಷ. ಅಂತರ್ಯಾಮಿ ಋಷಿ ಒಳಗಿರೋ ಅಂತರ್ಯಾಮಿ ಪರಮಾತ್ಮ ನೋಡ್ತಾ ಇದ್ದಾನೆ. ಅಂತೂ ನಂದೊಂದು ಕ್ಲೇಮ್ ಮಾಡ್ಕೊ, ಒಟ್ಟಿ ಮೇಲೆ ಏನು ಕ್ಲೇಮ್ ಮಾಡಬಾರ್ದು, ನಂದೊಂದು ಕ್ಲೇಮ್ ಮಾಡೋಕ್ಕೆ ಹೋಗಬಾರ್ದು. ಅದು ಟೀಕಾರ ಯಾರು ಬರೆದ್ರ ಮಾತನ್ನು ಪ್ರವಾಮೀಯತೆ ಇತಿ ಶ್ರುತೇಹೇ ದೇವತಾದಿ ಜ್ಞಾನ. ಇದರಿಂದ ಏನು ಉಪಯೋಗ ನಮಗೆ? ನಮ್ಮ ಪ್ರಕಾರ ಟೈಮ್ ವೇಸ್ಟ್ ಇದ್ದಾಗ ಲೆಕ್ಕ. ಎಷ್ಟು ಫಾಸ್ಟಾಗಿ ಆಗ್ತಿತ್ತು, ಬಿಟ್ಟೋಯ್ತಲ್ಲ ಅಂತೇಳಿ. ಪುಣ್ಯ ವೃದ್ಧಿ ಆಗುತ್ತೆ, ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಮಾಡೋದ್ರಿಂದ ಏನಾಗುತ್ತೆ? ಸಿದ್ಧಿ ಬರುತ್ತೆ. ಯಾವ ಯೂನಿವರ್ಸಿಟಿ ಅಂತ ಹೇಳ್ಕೋಬೇಡ, ಸಂಕೋಚ ಇವನು ಯೂನಿವರ್ಸಿಟಿ ಹೆಸರು ಹೇಳ್ಕೊಳ್ಳೋಕ್ಕೋಸ್ಕರ. ಬರೀ ಬಿ ಎಸ್ ಸಿ ಹೇಳಿ, ಬರೀ ಬಿ ಎಸ್ ಸಿ ಹೇಳಿದೆ ಏನಂತಾರೆ ಅದಕ್ಕೆ? ಅದನ್ನು ಹೇಳು ಫಸ್ಟ್ ಅಂತ ಕೇಳ್ತಾರೆ. ಹೇಳಬೇಕಾದ್ರೆ ಅವಾಗ ಅವನು ಮನ್ನೆ ಇಲ್ಲ ಮಾನ್ಯತೆ ಬರೋದಿಲ್ಲ. ನಮ್ಗೆ ಇದೇ ಅರ್ಥ ಆಗುತ್ತೆ. ಯೂನಿವರ್ಸಿಟಿ ಹೆಸರು ಹೇಳಿದ್ದೇನೆ, ಡಿಗ್ರಿ ಹೆಸರು ಹೇಳಿದರೆ ಅದು ವ್ಯಾಲಿಡಿಟಿ ಇಲ್ಲ. ಅದೇ ರೀತಿಯೇ ಮಂತ್ರಕ್ಕೆ ಹೇಳ್ಬೇಕಾದ್ರೆ ಇವೆಲ್ಲ ಹೇಳದೆ ಹೋದ ಗುರುಗಳಿದ್ದಾಗ ಯಾವ ಋಷಿಗಳು ಕಂಡಿದ್ದಾರೋ ಅವ್ರು ಯಾರೋ ಅವ್ರು ನಮಗೆ ಗುರುಗಳಿದ್ದ ಅವ್ರ ಹೆಸರು ಬಿಟ್ಟು ಹೇಳಬಾರ್ದು ಯಾವಾಗಲೂ ಕೂಡ. ಅದಕ್ಕಾಗಿ ಅವಿದಿತ ಆರ್ಷ ಛಂದೋ ದೈವತ ಬ್ರಾಹ್ಮಣೇನ ಮಂತ್ರೇಣ ಯಜತಿ. ಇದರಿಂದ ಏನು ಹೇಳಿದ್ರು ಗೊತ್ತಾ? ಯಜ್ಞ ಮಾಡಬೇಕಾದ್ರೂ ಹೇಳಬೇಕು, ಯಜ್ಞ ಮಾಡಿಸ್ಬೇಕಾದ್ರೆ ಹೇಳಬೇಕು, ಪಾಠ ಪ್ರವಚನಗಳು ಹೇಳಬೇಕು. ಒಂದ್ಸರ್ತಿ ಹೇಳಿಬಿಟ್ಟು ಬಿಡಬೇಕು ಅಂತಲ್ಲ, ಮತ್ತೆ ಪ್ರತಿ ಸರ್ತಿ ಸಂಬಂಧ ಬಂದಾಗ ಹೇಳಬೇಕು. ನಿನ್ನೆ ಹೇಳಿದ್ದೆ, ಮೊನ್ನೆ ಹೇಳಿದ್ದೆ ಅಂತ ಹೇಳಬಾರ್ದು. ಉಪನಯನ ಕಾಲಕ್ಕೆ ಹೇಗೋ ಹೇಳಿದ್ವಿ ಅಂತ ಹೇಳಿಬಿಟ್ಟು ಮತ್ತೆ ಬಿಟ್ಬಿಡಬಾರ್ದು. ಅವ್ರ ಋಷಿ ಪ್ರತ್ಯರ್ಥ ಹೇಳ್ತಾರೆ ಇರ್ಬೇಕಾದ್ರೆ. ಪ್ರವಾಮೀಯತೆ ಇತಿ ಶ್ರುತೇಹೇ ದೇವತಾದಿ ಜ್ಞಾನವತೇವ ವಿದ್ಯಾಫಲತಿ ಇತಿ ಜ್ಞಾಯತೆ ತತ್ರ ಬ್ರಾಹ್ಮಣೋಪನಿಷ ಬ್ರಾಹ್ಮಣೋ ಪದೋಪಲಕ್ಷಿತ ಅರ್ಥ ಜ್ಞಾನಂ ವ್ಯಾಖ್ಯಾನಾದೇವ ಭವಿಷ್ಯತಿ. ಇನ್ನು ಬ್ರಾಹ್ಮಣ ಯಾವ ಗೊತ್ತಾಗಬೇಕು ಅಂದರೆ ಅರ್ಥ, ಅರ್ಥ ಹೇಳೋಕೆ ಆಚಾರ ಹೊರಟಿದ್ದಾರೆ. ಗುಡದ್ದೇನು ಛಂದೋಜ್ಞಾನ ಅಂತ ಅಕ್ಷರಗಣನೆಯ ಸುಖರಮೇವ. ಛಂದಸ್ಸಿನಗೆ ಹೇಳಬೇಕಾಗಿಲ್ಲ. ಯಾತಕ್ಕೆ ಅಂದರೆ ಅಕ್ಷರ ಎಣಿಸ್ಕೊಂಡ್ರೆ ಗೊತ್ತಾಗುತ್ತೆ. ಒಂದು ವಾಕ್ಯದೊಳಗೆ ಶ್ಲೋಕದ ಎಷ್ಟು ಅಕ್ಷರ ಇರುತ್ತೆ ನೋಡಿದ ಮೇಲೆ ಯಾವ ಛಂದಸ್ಸು ಅಂತ ಗೊತ್ತಾಗಿಬಿಡುತ್ತೆ. ಅವೆರಡನ್ನ ನಾವೇ ತಿಳ್ಕೊಬೋದು. ಅರ್ಥನ ಗುರುಗಳು ಹೇಳ್ತಾರೆ, ಛಂದಸ್ಸನ್ನು ನಾವೇ ತಿಳ್ಕೊಬೋದು. ಉಳಿದೆರಡನ್ನು ಹೇಳಲೇಬೇಕು. ಅದಕ್ಕಾಗಿ ಆಚಾರ್ಯ ಹೇಳಿದರು, ಸ್ವಯಂಭುವ ಸ್ವಯಂಭುವೋ ಮನುಃ ಏತೈಹಿ ಮಂತ್ರೈಹಿ ಭಗವಂತಂ ಆಕೂತಿ ಸೂನಂ ಯಜ್ಞನಾಮಾನಂ ವಿಷ್ಣುಂ ತುಷ್ಟಾವಾ. ಯಜ್ಞನಾಮಕ ಪರಮಾತ್ಮನ ಈ ಮಂತ್ರಗಳಿಂದ ಸ್ತೋತ್ರವನ್ನು ಮಾಡಿದ. ತತ್ರ ಬ್ರಾಹ್ಮಣ ಪದೋಪಲಕ್ಷಿತ ಅರ್ಥ ಜ್ಞಾನ ಆಯ್ತಲ್ಲ. ಋಷಿ ದೇವತೆ ತು ಜ್ಞಾಪಯನ್ನಾಹ ಸ್ವಯಂಭುವ ಇತಿ. ಸ್ವಯಂಭುವ ಋಷಿ, ಆಮೇಲೆ ದೇವತೆ ಯಾರು ಅಂತ ಕೇಳಿದರೆ ಯಜ್ಞೋ ದೇವತ, ಯಜ್ಞನಾಮಕ ಪರಮಾತ್ಮನೇ ದೇವತ. ಅದಕ್ಕೆ ಇದಕ್ಕೆ ಇನ್ನೊಂದು ಹೆಸರಿದೆ, ಯಜ್ಞೇಯೋಪನಿಷತ್ತು ಅಂತ ಕರೀತಾರೆ. ಯಜ್ಞೇಯೋಪನಿಷತ್ತು ಯಾತಕ್ಕೆ? ಯಜ್ಞನಾಮಕ ಪರಮಾತ್ಮನ ಬಗ್ಗೆ ಹೇಳ್ತಕ್ಕಂಥ ಉಪನಿಷತ್ತು ಯಜ್ಞೇಯೋಪನಿಷತ್ತು. ಮಂತ್ರರೂಪದಲ್ಲಿರೋದ್ರಿಂದ ಮಂತ್ರೋಪನಿಷತ್ತು. ಯಜ್ಞೇಯ ಉಪನಿಷತ್ತು ಮಂತ್ರೋಪನಿಷತ್ತು ಎರಡು ಸೇರಿಸಿಬಿಟ್ರೆ ಯಜ್ಞೇಯ ಮಂತ್ರೋಪನಿಷತ್ತು ಹಾಗೂ ಹೇಳ್ಬೋದು. ಅಥವಾ ಈಶಾವಾಸ್ಯ ಉಪನಿಷತ್ತು, ಫಸ್ಟ್ ವರ್ಡ್ ಈಶಾವಾಸ್ಯ ಉಪನಿಷತ್ತು. ಶಾರ್ಟ್ ಫಾರಂ ಈಶೋಪನಿಷತ್ತು, ಶಾರ್ಟ್ ಫಾರಂ ಮಾಡಿಬಿಟ್ರೆ ಈಶೋಪನಿಷತ್ತು, ಈಶಾವಾಸ್ಯೋಪನಿಷತ್ತು, ಮಂತ್ರೋಪನಿಷತ್ತು, ಯಾಜ್ಞೇಯೋಪನಿಷತ್ತು, ಯಾಜ್ಞೇಯ ಮಂತ್ರೋಪನಿಷತ್ತು. ಇಷ್ಟು ಹೆಸರಿದೆ ಅದಕ್ಕೆ. ಕೇಳ್ಬೋದು ಇವಳು ಹೆಸರನ್ನು ಹೇಳು ಅಂತ ಕೇಳಿಬಿಟ್ಟು ಪರೀಕ್ಷೆಯಲ್ಲಿ ಅವಾಗ ಏನು ಮಾಡಬೇಕಾಗ? ಅವಿಷ್ಟು ಹೇಳಿಬಿಟ್ಟು ಅದು ಅರ್ಥ ಆಗಿದೆ ವಿಷಯ ಯಾವುದು ಅಂತ ಗೊತ್ತಾಗುತ್ತೆ. ಗೀತಾ ಬರದೇ ಇಲ್ಲ ಆಮೇಲೆ ಪರೀಕ್ಷೆ ಅಂದರೆ ಸಾಮಾನ್ಯವಾಗಿ ನಮ್ಮ ನಮ್ಮ ಕಾಲೇಜಲ್ಲೇ ಚಕ್ಕರ್ ಹೊಡೆದ್ಬಿಡ್ತಾರೆ ಪರೀಕ್ಷೆ ಇದ್ದಿದ್ದ. ಅದ ಚಾಯ್ಸು, ನಾಲ್ಕೈದು ಕೊಟ್ಟು ಆದರೂ ಅದು ಅದು ಮೊದಲೇ ಹೇಳಿದ್ರೆ ಎರಡನೇ ಹೇಳಿದ್ರು ಹೇಳಿಬಿಟ್ರೆ ಮುಗಿದು ಹೋಯ್ತಾರೆ. ಎರಡನೇ ಹೇಳಿದ್ರೆ ಅದೇ ಹಿಂದೆ ಪ್ರಯತ್ನ ಮಾಡಿದ್ದಾಯ್ತು ಭಾಳ ಹಿಂದೆ, ಮರು ದಿವಸ ಯಾರೂ ಬರಲೇ ಇಲ್ಲ ಗೊತ್ತಾಯ್ತಿಲ್ಲ. ಅದು ಯಾವಾಗ ಅವಾಗ ಅರಿಸ್ತೊಳಕ್ಕೆ ಬರಲೇ ಇಲ್ಲ ಆಮೇಲೆ ಎದ್ದು ಕೇಳೋದು ಯಾರಿಗೆ ಗೊತ್ತು ಅಂತ ಬಿಟ್ಟೇ ಬಿಡ್ತಾರೆ. ಅದೇ ಅದಕ್ಕೆ ಪರೀಕ್ಷೆ ಎಂದಂತೆ ಅವತ್ತು ಮಾತ್ರ ಬರಲ್ಲ, ಎಂದದ್ದು ಗೊತ್ತಿದೆ ಯಾವಾಗಲೂ ಬರಲ್ಲ ಹಾಗಾಗ್ಬಿಡ್ತು. ಆದ್ದರಿಂದ ಆ ರಿಸ್ಕೇ ಬೇಡ ಅಂತ ಬಿಟ್ಟಿದ್ದೆ. ಹಾಂ ಅದು ಹೇಳಿದ್ನಲ್ಲ, ಅದೇ ಪ್ರಾಬ್ಲಮ್ ಇರೋದು. ಇಷ್ಟು ಪ್ರಯತ್ನ ಮತ್ತೆ ಇನ್ನೊಂದು ಸರ್ತಿ ಕಳ್ಕೊಂಡ್ಬಿಟ್ರೆ ಕಷ್ಟ ಅದು. ಆಗಲಿ ಆಗಲಿ, ಆಯ್ತಾಯ್ತು ನೋಡಂತ. ಈಗ ನೋಡಿ ಏನಾಯ್ತು, ಈಗ ಋಷಿ ಅದರಲ್ಲೇ ಆಚಾರ ಹೇಳ್ತಾ ಇದ್ದಾರೆ. ನಮಗೇನು ಗೊತ್ತಾಗ್ತಿಲ್ಲ, ಭಾಷೆ ಟೀಕಾ ಇದೆ. ಈಗ ಆಚಾರ ಅಷ್ಟು ವಾಕ್ಯ ಇದೆ. ಈಗ ಟೀಕಾ ಎಷ್ಟು ಬರೆದ ಹೋಗಿದ್ರೆ ಇದಕ್ಕೆ ಯಾಕೆ ಹೇಳಿದ್ರು ದೊಡ್ಡ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದನ್ನು ಹೇಳೋದೇ ಅವ್ರ ಉದ್ದೇಶ. ಗುರುಭಾವಂ ಬೆಂಜಯಂತಿ ಭಾತಿ ಶ್ರೀಜಿ ಇರ್ತಾವೆ, ಈ ಕಾರಣಕ್ಕೆ ಆಚಾರ ಹೇಳ್ತಾ ಇದ್ದಾರೆ. ಆ ರೀತಿ ಓದ್ ಅಭ್ಯಾಸ ಆದಮೇಲೆ ಯಾವ್ದು ಬೇಕಾದ್ರೂ ಅರ್ಥ ಆಗಿಬಿಡುತ್ತೆ. ಇಷ್ಟು ಬ್ಯಾಕ್ ಗ್ರೌಂಡ್ ಇತ್ತು ಅಂದ್ಬಿಟ್ಟು ನಿಶ್ಚಿತ. ಮಂಗಲವಾದ ನೋಡಿ ಆಯ್ತು. ಈಗ ಯಾವುದೇ ಗ್ರಂಥ ಓದಬೇಕಾದ್ರೂ ಕೂಡ ಮಂಗಲಾಚರಣೆ ಬಗ್ಗೆ ಅಷ್ಟು ವಿಷಯ ಬಂದೋಯ್ತು. ಆ ರೀತಿ ಗಟ್ಟಿ ಮಾಡ್ಕೊತಾ ಹೋಗ್ಬೇಕು. ಎವ್ರಿ ಟೈಮ್ ಫ್ರೆಶ್ ಆಗಿಬಿಟ್ರೆ ಮಂಜಿತ್ತೆ ಆಗುತ್ತೆ. ಅದಿಷ್ಟು ಜ್ಞಾಪಕ ಇದ್ದರೆ ಟಕ 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 ಆಗೋಗ್ಬಿಡುತ್ತೆ. ಅಲ್ಲಿಗಿರಲಿ, ನಾಳೆ ದಿವಸ ಅಮಾವಾಸ್ಯೆ, ಇನ್ನು ಸ್ವಲ್ಪ ಇದ್ದೇ ಕಂಟಿನ್ಯೂ ಮಾಡೋಣ. ಉಪನಿಷತ್ ಶುರುವಾಗ ಹೇಗಿದ್ರು ನಾಡಿದ್ದೆ, ಉಪನಿಷತ್ ಡೈರೆಕ್ಟ್ ಶುರುವಾಗೋದು ನಾಡಿದ್ದು ಅಂದರೆ ಪಾಠ ಇರೋದೇ ಗುರುವಾರದಿಂದ. ಉಪನಿಷತ್ತಿಗೆ ಅನಧ್ಯಯನ, ಇದಕ್ಕೆ ಅನಧ್ಯಯನ ಬೇಕಾಗಿಲ್ಲ. ಮೊದಲು ಓದ್ತಾ ಇದ್ದೇವೆ, ಆದ್ದರಿಂದ ನಾಳೆ ಮುಂದಿನ ಭಾಗ್ಯ. ನಾಳೆ ನಾಳೆ ಪಾಠ ಇದೆ. ನಾಳೆ ಬ್ರಹ್ಮಾಂಡ ಪುರಾಣದ ವಾಕ್ಯ ಕೊಟ್ಟುಬಿಟ್ಟು ತುಂಬ ವಿಷಯ ಇರ್ತಾರೆ. ಇದೆಲ್ಲ ಬ್ಯಾಕ್ಗ್ರೌಂಡ್ ಹೇಳಿದ ಮೇಲೆ ಗೊತ್ತಾಗೋದು. ಉಳಿದವ್ರ ಭಾಷೆ ಓದಿ, ನೋ ಬ್ಯಾಕ್ಗ್ರೌಂಡ್ ಅಟ್ ಆಲ್. ಅವರಿಗೆ ಬ್ಯಾಕ್ಗ್ರೌಂಡ್ ಇಲ್ಲ, ಪಾಪ ಅವ್ರಿಗೇನಿರ್ತದೆ. ಕೃತಿಗೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಬರೀತಾರೆ, ಫುಲ್ ಬರೋದ್ರ ಆಚಾರ ಅಂದರೆ. ಹಾಂ, ಅವ್ರದ್ದೊಂದಿದೆ. ಯಾವುದಕ್ಕೆ ಪ್ರಿಂಟ್ ಆಗಿದೆಯಾ? ಹೌದೌದು, ಹೌದೌದು, ಅವ್ರು ತುಂಬ ಇದೆ ಹೇಳಿದ್ನಲ್ಲ, ಚಿಕ್ಕಾಬಟ್ಟೆ ವ್ಯಾಖ್ಯಾನಗಳಿದೆ. ಅದಕ್ಕೆ ಟೀಕಾರ ಮಾತ್ರ ಒಂದೇ ಓದೋದು. ಟೀಕಾ ಅವರೆಲ್ಲ ಮುಂದೆ ಫರ್ದರ್ ಸ್ಟಡಿಸಬೇಕು ಅದೆಲ್ಲ. ಅಯ್ಯೋ, ತುಂಬ ಜನ ಮಾಡಿದ್ದಾರೆ. ಓಂ ಜನ್ಮಾದ್ಯಶ್ಚ ಯತೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ.